ಮನೆಗೆನೆ ಕೊಡು, ಬೆಕ್ಕಾದ್ದು ಕೊಡಬಹುದು, ಬುದ್ಧಿ ಕೊಡೋರು ಯಾರು ಜಗತ್ತಲ್ಲಿ ಇದ್ದಾರೆ? ಬುದ್ಧಿರ್ ಬುದ್ಧಿಮತಾಮಸ್ಮಿ, ಇದು ಒಂದು ನಮಗೆ ಸಾಕು, ನಮಗೆ ಆಗೋದಿಲ್ಲ, ಮುಗಿದೋಯ್ತಲ್ಲಿ, ಇನ್ನು ಚೇಂಜ್ ಮಾಡೋಕ್ಕಾಗತ್ತಾ? ಇವತ್ತು ಕಳ್ಳನನ್ನು ಒಳ್ಳೆಯವನು ಮಾಡೋಕ್ಕೆ ಯಾರಿಗಾರು ಸಾಧ್ಯವಾಗಿದೆಯಾ? ಒಬ್ಬ ಕಳ್ಳನ ಚೇಂಜ್ ಮಾಡೋಕ್ಕೆ ಸಾಧ್ಯವಾಗಿದೆ ಯಾತೆ? ಇವತ್ತು ಅದಿರೋದು ಜೈಲೇ ಬೇಕಾಗಿರಲಿಲ್ಲ, ಎಲ್ಲರಿಗೂ ಉಪದೇಶ ಮಾಡಿಬಿಟ್ಬಿಡುವುದಾಗಿತ್ತು, ಸಾಧ್ಯವೇ ಇಲ್ಲ. ಯಾತಕ್ಕೆ? ಭಗವಂತನ ಇದನದಲ್ಲಿ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಶ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ನಾವು ದಿವಸಕ್ಕೆ ಎಷ್ಟು ಬಾರಿ ತಳ್ಕೋಬೋದು ಗೊತ್ತಾ? ನಮ್ಮ ಕೈಲಿಲ್ಲ, ನಮ್ಮ ಅಧೀನದಲ್ಲಿಲ್ಲ, ಇನ್ನೊಬ್ಬ ನಮ್ಮ ಮೇಲೆ ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ಶಕ್ತಿ ಇದೆ ಅನ್ನೋ ಪರಿಕಲ್ಪನೆಗೆ ನಾವು ಏನು ಯೋಚನೆ ಮಾಡಬೇಕಾಗಿಲ್ಲ. ಪ್ರತ್ಯಕ್ಷ ಗಮಂ, ನಮ್ಮ ಸಾಕ್ಷ್ಯ ಪ್ರತ್ಯಕ್ಷಕ್ಕೆ ಗೋಚರಿಸುತ್ತೆ ಅಂತ ಹೇಳುತ್ತಾರೆ. ಇಷ್ಟೆಲ್ಲ ಹೇಳ್ತಾ ಹಾಗಿದ್ರೆ ಕೃಷ್ಣ ಇದೆಲ್ಲ ಮಾಡೋಣ, ನಿನ್ನೂ ನಂಬೋಣ, ವೇದನು ಓದೋಣ, ಎಲ್ಲ ಮಾಡೋಣ, ನಾವು ಸ್ವರ್ಗದ ಗುರಿ ಯಾಕೆ ಇಟ್ಕೋಬಾರದು ಅಂತ ಕೇಳ್ಬೋದು. ಸ್ವರ್ಗದ ಗುರಿ ಯಾಕೆ ಇಟ್ಕೋಬಾರದು? ಭಗವಂತ ಹೇಳ್ತಾರೆ ಇಟ್ಕೋಬೋದು, ತಪ್ಪಲ್ಲ, ಅಲ್ಲಿ ಬೇಕಾದಷ್ಟಿದೆ, ಏನು ಇಲ್ಲ ಅಂತೇಳಿ. ಭೂಲೋಕಕ್ಕಿಂತ ತುಂಬ ತುಂಬ ವಾಸಿ ಅದು, ಒಂದು ಏನೇನೂ ಸಂಶಯ ಇಲ್ಲ. ಒಂದು ಭೂಲೋಕದ ಜನನೇ ಇದರಲ್ಲಿ ಭೋಗ ನೋಡಿನೇ ಹುಚ್ಚಾಪಟ್ಟೆ ಆಕರ್ಷಿತರಾಗಿಬಿಡ್ತಾರೆ. ಭೂಲೋಕವನ್ನು ಬಿಟ್ಟು ಬರ್ತೀರಾ, ತುಂಬ ದಿನ ಬಿಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಅಯ್ಯೋ ಎಷ್ಟೆಷ್ಟು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡಿರ್ತಾರೆ. ಸ್ವರ್ಗಲೋಕವನ್ನು ಕೇಳಿ ಅದರ ಮುಂದೆ ಭೂಲೋಕ ಏನೇನೂ ಅಲ್ಲ. ದೇ ಪುಣ್ಯ ಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ಯಂತಿ ದೇವಿ ಭೋಗಾನ್ ದಿವಿ ಅಂತ ಹೇಳ್ತಾರೆ. ದಿವ್ಯಾನ್ ದಿವಿ ದೇವ ಭೋಗಾನ್, ಅತ್ಯಂತ ದಿವ್ಯ ಭೋಗಗಳು, ಭೋಗಗಳು ದಿವ್ಯ, ಸಾಮರ್ಥ್ಯವೋ ಅಸಾಧಾರಣ. ಇವತ್ತು ನಮಗೇನಾಗುತ್ತೆ, ಎರಡು ಸಮಸ್ಯೆ ನಮಗೆ, ವಸ್ತು ಇದೆ, ವಸ್ತು ಇಲ್ಲ, ತುಂಬ ಅಪೇಕ್ಷೆ ಇದೆ ತಿನ್ನಬೇಕು ಅಂಥೇಳಿ, ಪದಾರ್ಥಗಳೇ ಇಲ್ಲ, ಪಾಪ ಅಯ್ಯೋ ಇಲ್ಲ ಅಂತ ಒದ್ದಾಡ್ತಾನೆ, ವಯಸ್ಸಾಗಿಬಿಡ್ತು, ತಿನ್ನಕ್ಕೆ ಬೇಕಾದಷ್ಟಿದೆ, ಶಕ್ತಿನೇ ಇಲ್ಲ, ಪಾಪ ತಿಂದರೆ ಜೀರ್ಣ ಅಜೀರ್ಣ ಅಜೀರ್ಣ ಅಜೀರ್ಣ, ಪಾಪ ಒಂದು ತುತ್ತಿಗೊಂದರದ ಮಾತ್ರೆ ತಗೊಂಡು ಏನು ತಿಂತಾನೆ ಪಾಪ ಇವನು. ಅಲ್ಲಿ ವಸ್ತು ಇಲ್ಲ, ಇಲ್ಲಿ ಭೋಗ ಶಕ್ತಿನೇ ಇಲ್ಲ, ಮತ್ತು ಎರಡೂ ಅಪಾಯ. ದೇವಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಹಾಗಲ್ಲ, ಶಕ್ತಿ ಇದೆ, ಒಳ್ಳೊಳ್ಳೆ ಭೋ ದಿವಿ ದೇವ ಭೋಗ, ದಿವ್ಯವಾದ ಭೋಗಗಳನ್ನು ಅನುಭವಿಸ್ತಾನೆ. ಮತ್ತು ಹೋಗ್ಬಿಟ್ರೆ ಸಾಕಲ್ಲ ಆ ಅರ್ಜುನ, ಒಂದು ತೊಂದರೆ ಇದೆ ಅಲ್ಲಿ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಆ ಪುಣ್ಯ ಇರೋವರಿಗೆ ಮಾತ್ರ ಅಷ್ಟೇ, ಪುಣ್ಯ ಹೋಯಿತು ದಪ್ಪಂತ ಬಿದ್ದೇ ಬಿಡ್ತಾರೆ. ಮರ್ತ್ಯಲೋಕಂ ವಿಶಂತಿ, ಮತ್ತೆ ಬರೋದು ಮತ್ತೆ ಹೋಗೋದು, ಮತ್ತೆ ಬರೋದು ಮತ್ತೆ ಹೋಗೋದು, ಅಂದರೆ ಕೊನೆಯಲ್ಲಿ ಅದಕ್ಕೆ. ಇವತ್ತು ಲೋಕದೊಳಗೆ ಎಷ್ಟು ಬೇಕಾದ್ರೂ ಓದಿರಿ, ಒಂದು ಕೆಲಸ ಸಿಗುತ್ತೆ. ಎಂಥ ಕೆಲಸ ಸಿಕ್ಕರೂ ರಿಟೈರ್ ಆಗಲೇಬೇಕು. ನೀವು ಏಜ್ ಹೆಚ್ಚು ಕಡಿಮೆ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ 58, 60, 62 ಆಗ್ಬೋದೇ ಹೊರತು ಪರ್ಮನೆಂಟ್ ಅಂತೂ ಅಲ್ಲ. ಕೊನೆಗಂತೂ ಕೆಲಸ ಕೊಟ್ಟರು ಮಾಡೋ ಸ್ಥಿತಿಯಲ್ಲೇ ಇರೋದಿಲ್ಲ, ಮೊದಲು ಕೂಡಲಿಕ್ಕೆ ಹೇಳಲಿಕ್ಕೆ ಬರೋದಿಲ್ಲ, ಆ ಸ್ಥಿತಿಗೆ ಹೋಗ್ತಾನೆ. ಅವನ್ನು ನಾವು ಬಿಡುತ್ತೇವೆ ಅಥವಾ ನಮ್ಮನ್ನು ಅವು ಬಿಡುತ್ತೆ, ಅದರಲ್ಲೊಂದು ಆಗಲೇಬೇಕು. ತಗೊಂಡು ಏನು ಮಾಡಬೇಕು? ಅದರಿಂದ ಗತಾಗತಂ ಕಾಮ ಕಾಮ ಲಭಂತೆ, ಬರೋದು ಹೋಗೋದು ಆಗ್ತಾನೇ ಇರುತ್ತೆ. ಆದ್ದರಿಂದ ಕಾಮನೆಗಳನ್ನು ಕಾಮಿಸಿ ಹೋಗೋದ್ರಿಂದ ಏನೂ ಅರ್ಥ ಇಲ್ಲ. ಇದು ಲೌಕಿಕ ಭೋಗಗಳ ಇತಿಮಿತಿಯನ್ನು ಭಗವಂತ ಹೇಳಿದ್ರು. ನಿಮಗೆ ಅರ್ಥವಾದರೆ ನಮ್ಮ ಜೀವನ ಎಷ್ಟು ಸಾರ್ಥಕ. ಇತಿಮಿತಿಗಳಲ್ಲಿ ಬಸ್ನಲ್ಲಿ ಕೂತಿರ್ತೇವೆ, ಎಚ್ಚರ ಇದೆ, ಬಸ್ ನಮ್ಮದಲ್ಲ, ಪ್ರಯಾಣ ಮಾಡ್ತೇವೆ ಅಷ್ಟೇ. ಬಸ್ ನಮ್ಮದಲ್ಲ, ಪ್ರಯಾಣ ಮಾಡ್ತೇವೆ, ಆ ಜಾಗ ಬರ್ತಲ್ಲಕ್ಕೆ ಇಳಿದು ಹೋಗ್ತಿರೋದೇ ಕೆಲಸ. ಅವು ಗಡಿ ಬಿಡಿಯೋ ಗಡಿ ಬಿಡಿ, ಯಾವಾಗ ಹಿಡಿತೇವೆ ಯಾವಾಗ ಹಿಡಿತೇವೆ, ಹತ್ತಲಕ್ಕೆ ಎಷ್ಟು ಕಷ್ಟಪಡ್ತಾನೋ ಇಳಿಲಕ್ಕೂ ಅಷ್ಟಿದೆ. ಕಿಡಿಕಿಯಿಂದ ಹಾಕ್ತಾರೆ, ಕಿಡಿಕಿಯಿಂದ ಎಸಿತಾನೆ. ಮತ್ತೆ ಆದಷ್ಟು ಬೇಗ ಇಳಿಬೇಕು ಅವ್ರಿಗೆ, ಎಷ್ಟು ಕಾತರ ಇವನಿಗೆ. ನಮಗೆ ಹತ್ತೊಂದು ಗೊತ್ತು, ಇಳಿಲಕ್ಕೆ ನಮಗೆ ಬರೋದಿಲ್ಲ ಬಸ್ಸಿಂದ, ಇದೇ ಸಮಸ್ಯೆ ಆಗಿರೋ. ದೇಹದಿಂದ ಇಳಿಲಕ್ಕೆ ನಮಗೆ ಬರ್ತಾ ಇಲ್ಲ, ಅದಕ್ಕೆ ಲಯ ಚಿಂತನೆಯ ಕ್ರಮವನ್ನು ಹೇಳ್ತಾರೆ. ದೇಹ ಬಿಡೋದು ಆಲ್ಟ್ ಅದು, ಒಂದು ಬ್ರೇಕ್ ಹಾಕಿ ವೆಹಿಕಲ್ ನಿಲ್ಲಿಸೋದು ಆಲ್ಟ್ ಅದು, ಸಡಕ್ನ ಬೇಕು ಅಂತೇಳಿ ಪಟ್ಟಿ ಹೊಡೆದು ಬಿಡುತ್ತೆ. ಇಲ್ಲದ ಹೋದ ಅಪಾಯ ಉಂಟು. ಹೇಗೆ ನಿಧಾನವಾಗಿ ನಿಲ್ಲಿಸ್ತಾನಲ್ಲ, ವೆಹಿಕಲ್ ನಿಲ್ಲಿಸ್ತಾನಲ್ಲ, ಹಾಗೆ ನಾವು ದೇಹವನ್ನು ಬಿಟ್ಟು ಹೋಗಬೇಕು. 8ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳಿದ್ದಾನೆ, ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್, ಅದನ್ನೆಲ್ಲ ತಿಳಿಸಿದ್ದಾನೆ. ಆ ರೀತಿ ಮಾಡಿ ನನ್ನ ಲೋಕಕ್ಕೆ ಬಂದರೆ ಮಾತ್ರ ಶಾಶ್ವತ. ಕೃಷ್ಣ ಬೇರೆ ಲೋಕ ಹಾಗೆ, ನಿನ್ನ ಲೋಕ ಹೇಗೆ ಅಂದರೆ ನಾನು ಜವಾಬ್ದಾರಿ ತಗೊಳ್ತೇನೆ ಅಂತ ಹೇಳುತ್ತಾನೆ. ಉಳು ದೇವರುಗಳು ಜವಾಬ್ದಾರಿ ತಗೊಳ್ಳೋದಿಲ್ಲ, ಯಾಕಂದರೆ ಅವರಿಗೆ ನಿತ್ಯತ್ವ ಇಲ್ಲ. ಪಾಪ ಅವರಿಗೆ ಬ್ರಹ್ಮದೇವರು ಭಯಪಡ್ತಾ ಇರುತ್ತೆ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ಯೋಚನೆ ಮಾಡ್ತಾ ಕೂತಿದ್ದಾರೆ ಅಂತೀಗ. ಏನು ಗೊತ್ತೇನು, ನನಗೆ 50 ವರ್ಷ ಆಯ್ತಲ್ಲ ಆಗಲಿ ಅಂತ ಯೋಚನೆ ಮಾಡ್ತಿದ್ದಾರೆ ಅಂತಾಗ. ಬ್ರಹ್ಮದೇವರು 50 ವರ್ಷ ಆಗಿದೆ ಈಗ, ಯೋಚನೆ ಮಾಡಿ 50 ವರ್ಷ ಆಗಿರೋತ್ತಾಗಲೇ, ಇನ್ನು 50ನೇ ವರ್ಷ ಇದೆ, ಇನ್ನೂ ಎಷ್ಟೊಂದು ಮಾಡಬೇಕಲ್ಲ ಅಂತ ಬ್ರಹ್ಮದೇವರು ಅನ್ಕೋತಾರಂತೆ. ನಮಗೂ ಎಲ್ಲ ಮಾಡಿಬಿಟ್ಟೇವೆ ಅಂತ ತಿಳ್ಕೊಬಿಟ್ಟಿದ್ದಾರೆ, ಇನ್ನು ಬಾಕಿನೇ ಇಲ್ಲ ನಮಗೆ, ಈಗಾಗಲೇ ಎಲ್ಲ ಫಿನಿಶ್ಡ್, ಒಂದು ಸ್ಟೆಪ್ ಹೆಡ್ ಇಂದ ಗ್ರೇವ್ ಅಂತಾರಲ್ಲಿ ಹಾಕಿ ತಿಳ್ಕೊಂಡ್ಬಿಡುತ್ತೆ. ತಪ್ಪದು. ಇವತ್ತು ನಾವು ಬ್ರಹ್ಮದೇವರು ಎಂಥವ್ರು, ಒಂದೂ ತಪ್ಪನ್ನು ಮಾಡದವರು, ಒಂದೂ ಮಾಡಬೇಕಾದನ್ನು ಬಿಟ್ಟೇ ಇಲ್ಲವರು, ಅಂಥ ಮಹಾನುಭಾವರು. ಶುದ್ಧೇ ಭಗವತೆ ಧರ್ಮೇ ನಿರತೋ ಯದ್ದುರುಕೋತರಹ, ಅಂಥವ್ರು ಯೋಚನೆ ಮಾಡ್ತಾರಂತೆ, ಏನು ಎಷ್ಟು ವಯಸ್ಸಾಗ್ತಾ ಇದೆ ನನಗೆ ಅಂತಕ್ಕಂಥ ಭಾವನೆ ಬಂದು ಇನ್ನೂ ಸಾಧನೆ ಮಾಡಬೇಕಲ್ಲ ಅನ್ಕೋತಾರೆ. ಮಾತು ನಮಗೆ ಗೊತ್ತಾದರೆ ನಮ್ಮ ಸಾಧನೆ ಏನೇನೂ ಅಲ್ಲ ಅಂತ ಗೊತ್ತಾಗುತ್ತೆ. ಸುಮಾರು ವಿದ್ಯಾವಂತನೇ ಗೊತ್ತಾಗೋ ಮೊದಲ ವಿಚಾರ ಅಂದರೆ ತಾನು ಓದಿದ್ದೇನೂ ಅಲ್ಲ, ಇದು ಮೊದಲನೇ ಮಾತಿದ್ರು. ಯಾರು ತಾನು ಓದಿದ್ದು ಸಾಲದು ಅಂತ ತಿಳ್ಕೊಳ್ತಾನಲ್ಲ ಅವನು ವಿದ್ಯೆ ಬಂದಿದೆ ಅಂತ ಅರ್ಥ. ಓದಿದ್ದು ಮುಗಿತನು ಅಂತ ಅವ್ನು ತಿಳ್ಕೊಳ್ತಾನಲ್ಲ ಅವನ ಕಥೆನೇ ಮುಗಿತು ಅಂತ ಅರ್ಥ. ಅವನು ಓದಿಲ್ಲ ಅಂತ ಅರ್ಥ. ಜಯತೀರ್ಥರಂತವ್ರು ಹೇಳೋ ಮಾತನ್ನು ನಾವೆಲ್ಲ ಹೇಳಕ್ಕೆ ಬರೋದಿಲ್ಲ. ನ ಶಬ್ದಾಬ್ಧವು ಗಾಢಾಹ, ನನಗೇನೇನೂ ವ್ಯಾಕರಣ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇವತ್ತು ವಿದ್ಯಾರ್ಥಿ ಹೇಳ್ತಾನೆ ಬರುತ್ತೆ ಅಂತ ಹೇಳ್ತಾನೆ, ವಿದ್ಯಾರ್ಥಿ ಬಿಡೋದಿಲ್ಲ, ನನಗೇನೂ ವ್ಯಾಕರಣ ಬರೋದಿಲ್ಲ. ನಚ ನಿಗಮಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ, ತರ್ಕ ಬರೋದಿಲ್ಲ, ವೇದ ಬರೋದಿಲ್ಲ, ನನಗೆ ಬರಬೇಕಾದ ಯಾವುದು ಬರೋದಿಲ್ಲ. ನಚ ವಿದಿತ ವೇದ್ಯಾಪಿ ವಯಂ, ಈ ಎಚ್ಚರ ಜ್ಞಾನ ಪ್ರಪಂಚ ನೋಡಿದಾಗ ಹಬ್ಬ ಎಷ್ಟಿದೆ ಜ್ಞಾನ. ಒಂದು ಮೆಡಿಕಲ್ ಸೈನ್ಸ್ ತಗೊಳ್ಳಿ, ಎಷ್ಟು ಭಾಗಗಳು ಅದರೊಳಗೆ, ಕೈಗೊಬ್ಬ, ಕಾಲುಗೊಬ್ಬ, ಗಂಟ್ಲು ಗಿಂಟ್ಲು, ಎಷ್ಟು ಆಶ್ಚರ್ಯನೇ ಆಶ್ಚರ್ಯ. ಮೂಳೆ ತಜ್ಞನೇ ಬೇರೆ, ಒಂದೊಂದು ಯೋಚನೆ ಕಣ್ಣಿಗೆ ಬೇರೆ, ಒಂದು ಅದರಲ್ಲೂ ಎಕ್ಸ್ಪರ್ಟ್ಗಳು, ಮತ್ತೆ ಬರೀ ಔಷಧಿ ಕೊಡೋರು ಬೇರೆ, ಆಪರೇಷನ್ ಮಾಡೋರು, ಲೆನ್ಸ್ ಹಾಕೋರು ಬೇರೆ, ಮತ್ತೆ ಅದರಲ್ಲಿ ಬರೀ ಕ್ಯಾಟ್ರಾಕ್ಟ್ ತೆಗೆದು ಕಳಿಸಿದ್ರೆಲ್ಲ ಲೆನ್ಸ್ ಹಾಕ್ತಾನೆ, ಮತ್ತೆ ಅದು ಲೇಸರ್ ಮಾಡೋನು ಬೇರೆ, ಬೇರೆ ಇದರಿಂದ ಮಾಡೋನು ಬೇರೆ. ಎಷ್ಟು ವೆರೈಟಿಗಳಿವೆ, ಜ್ಞಾನಕ್ಕೆ ಕೊನೆ ಇದೆ ಎಲ್ಲಾದರೂ ಕೂಡ. ಮನೆಗಳನ್ನು ನೋಡಿ, ಎಂತೆಂಥ ಮನೆಗಳು ತಲೆ ತಿರುಗಿ ಹೋಗಿಬಿಡುತ್ತೆ, ಗರ ಗರ ಗರ. ಹ್ಯಾಕ್ ಕಟ್ಟಿದ್ದಾರೆ ನೋಡಿಬಿಟ್ರೆ ಅವ್ರು ಹೇಗೆ ಹೋದ್ರು ಮೇಲಕ್ಕೆ ಅಂತ ತಿನ್ಸಿಬಿಡುತ್ತೆ. ಯಾರೋ ಹೇಳಿದ ನನ್ನ ದಡ್ಡ ಕಟ್ಟಿಗತ್ತೆ ಮೇಲೆ ಹೋಗಿಲ್ಲ, ಮೇಲೆ ಕಟ್ಟಿಗತ್ತೆ ಕೆಳಗಿಳಿದ್ರು ಅಂತ ಹೇಳಿದನಂತ. ಪುಣ್ಯಾತ್ಮ ಎಷ್ಟು ಮೂರ್ಖ ಇರಬೇಕು, ಮೇಲಿಂದ ಕೆಳಗಿಂದ ಕಟ್ಟಿಗತ್ತು, ಮೇಲಿಂದ ಕಟ್ಟಿಗಳು ಕದಸ ಕೆಳಗಿಳಿದ ಬಿಟ್ಟ ಅಂತ ಹೇಳಿದರೆ ನಂಬಲಿಕ್ಕೆ ಆಗೋದಿಲ್ಲ. ಎಂಥ ಕಟ್ಟಡಗಳು ಇವೆಲ್ಲ, ವಿದ್ಯೆಗೆ ಕೊನೆಯಲ್ಲಿದೆ ಲೆಕ್ಕ. ಈ ಲೌಕಿಕ ವಿದ್ಯೆಗೆ ಎಷ್ಟು ದೊಡ್ಡದಿರಬೇಕಾದ್ರೆ, ಎಲ್ಲದನ್ನ ಮೀರಿಸಿ ಅಧ್ಯಾತ್ಮವಿದೆ. ಆದ್ದರಿಂದ ಅರ್ಜುನ ಬಹಳ ಎಚ್ಚರ, ಆ ವಿದ್ಯೆಗಳಿಗೆ ಏನೂ ಪ್ರಯೋಜನ ಇಲ್ಲ, ನನ್ನ ವಿದ್ಯೆ ತಿಳ್ಕೋಬೇಕು, ಆಗ ನಾನು ಕಾಪಾಡ್ತೇನೆ ಆಯ್ತಾ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಹಂ. ಯೋಗಕ್ಷೇಮವನ್ನು ನಾನು ವಹಿಸ್ತೇನೆ, ನಿನ್ನೆ ಅದು ನೋಡಿದ್ದೇವೆ ಈಗಾಗಲೇ. ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ನನ್ನನ್ನು ನಂಬಬೇಕಷ್ಟೇ, ಏಕಾಗ್ರತೆಯಿಂದ ನಂಬಬೇಕು. ನಂಬಿಕೆ ದೃಢವಿದ್ರೆ ಎಂದೂ ಮೋಸ ಇಲ್ಲ, ನಂಬಿಕೆ ಇಲ್ಲದೆ ಹೋದರೆ ಹೋಯ್ತು. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಕೆಟ್ಟವರೆಲ್ಲ ನಂಬದೇ ಇದ್ದವರು, ಬದುಕಿದವರನ್ನು ನಂಬಿದವರು, ಉಳಿದವರು ನಂಬಿ ಉಪಯೋಗ ಇಲ್ಲ. ದೇವರನ್ನು ನಂಬಿದರೆ ಮಾತ್ರ ಎಂದೂ ಅಪಾಯವೇ ಇಲ್ಲ. ಅದಕ್ಕೆ ಕಥೆ ಹೇಳ್ತಾರೆ, ಒಬ್ಬ ಭಗವಂತ ಇದ್ದಕ್ಕಿದ್ದ ಹಾಗೆ ವೈಕುಂಠ ಲೋಕದಲ್ಲಿ ಕೂತವನು ಮಹಾಲಕ್ಷ್ಮಿ ಪಾದ ಓದ್ತಾ ಇದ್ದಾರಂತೆ. ಸರಸರ ದೇವರು ಹೊರಟುಬಿಡ್ತಾರೆ, ಸ್ವಲ್ಪ ದೂರ ಹೋಗ್ತಾರೆ, ಮಹಾಲಕ್ಷ್ಮಿ ನೋಡ್ತಾನೆ ಇದ್ರಂತೆ. ಅಷ್ಟೇ ಜೋರಾಗಿ ಬಂದು ಮತ್ತೆ ವಾಪಸ್ ಮಲಗಿಬಿಟ್ಟನಂತೆ, ಹಾಗೆ ಅಷ್ಟು ಜೋರಾಗಿ ಹೋಗಿ ಮತ್ತೆ ಬಂದು ಮಲಗಿಬಿಟ್ಟನಂತೆ. ಹಾಗೆ ಮಹಾಲಕ್ಷ್ಮಿ ಕೇಳಿದ್ರಂತೆ ಸರ್ವಜ್ಞರವರು, ನಾರಾಯಣ ಏನು ಇದ್ದಕ್ಕಿದ್ದಾಗೆ ಎದ್ದಿದ್ದು, ಅಷ್ಟು ದೂರ ಹೋಗಿದ್ದು, ಮತ್ತೆ ವಾಪಸ್ ಬಂದಿದ್ದು, ಮತ್ತೆ ಮಲಗಿದ್ದು, ಏನಿದು ಅಂತ ಕೇಳಿದರೆ. ಆಗ ಪರಮಾತ್ಮ ಹೇಳಿದಂತೆ, ಭೂಲೋಕದಲ್ಲಿ ಒಬ್ಬ ಭಕ್ತ ತಪಸ್ ಮಾಡ್ತಾ ಇದ್ದ, ಅವನ ತಪಸ್ ಕೆಡಿಸ್ಲಿಕ್ಕೆ ಅಂತ ಒಂದು ರಾಕ್ಷಸರ ಗುಂಪೇ ಬಂತು, ಅದಕ್ಕೆ ನಾನು ಕಾಪಾಡಲಿಕ್ಕೆ ಅಂತ ಹೊರಟೆ. ಮತ್ತೆ ಹೊರಟು ಏನು ಮಾಡಿದೆ, ಅಷ್ಟು ದೂರ ಹೋದ್ನಲ್ಲ, ಮತ್ತೆ ಯಾಕೆ ವಾಪಸ್ ಬಂದೆ? ಅಷ್ಟು ದೂರ ಹೋದ್ನಲ್ಲ, ಅಷ್ಟೊತ್ತಿಗೆ ಭಕ್ತ ಏನು ಮಾಡ್ದ, ತಾನೇ ಕೋಲು ತೊಗೊಂಡು ಓಡಿಸ್ಲಿಕ್ಕೆ ಅಂತ ಹೋದ, ನನ್ನ ಕೆಲಸ ಇಲ್ಲ ಅಂತ ವಾಪಸ್ ಬಂದುಬಿಟ್ಟೆ ಅಂತ ಪರಮಾತ್ಮ ಹೇಳಿದರೆ. ಅಂದರೆ ಅವನು ಮಾಡಲಿಕ್ಕೆ ಕೊಟ್ಟರೆ ನಾನು ನಂಬಲಿಲ್ಲ ಅವನು, ಅದಕ್ಕೆ ವಾಪಸ್ ಬಂದುಬಿಟ್ಟೆ. ನಾನು ನಂಬಿದ್ರೆ ಪ್ರಹ್ಲಾದ ಕಟ್ಟಿಗೆ ಏನು ತಗೊಳ್ಳಿ, ಸುಮ್ಮನೆ ಕೈ ಮುಕೊಂಡು ನಿಂತ್ಕೊತೇನೆ ಅಷ್ಟೇ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ಅಪ್ಪ ಪರಮಾತ್ಮ ನನ್ನ ಕಾಪಾಡ್ತಾನೆ. ಪ್ರಹ್ಲಾದ ಫೈಟಿಂಗ್ ಮಾಡಲಿಲ್ಲ, ಕಟ್ಟಿಗೆ ತಗೊಳ್ಳಿ ಕವಚ ಕೂಡ ಹಾಕು ಏನೂ ಇಲ್ಲ, ರಿಕ್ವೆಸ್ಟ್ ಮಾಡಲಿಲ್ಲ ಕೊನೆ ಪಾಠ, ಅಪ್ಪ ಬಿಟ್ಬಿಟ್ಟು ಹೋಗಲಿ, ನನ್ನ ಮಗ ನಿನ್ನ ಮಗ ತಾನೇ ನಾನು ಅಂತ ಹೇಳಬಾರದ? ಏನೂ ಇಲ್ಲ ನೋಡಪ್ಪ, ದೇವರಿದ್ದೇ ಇದ್ದಾನೆ. ನ ಕೇವಲಂ ಹೇ ಭವತಶ್ಚ ರಾಜನ್ ಸವೈವಲಂ ಬಲಿನಾಂಚ ಅಪರೇಶಾಂ. ಹಾಗಾಗಿದ್ದೇನು, ಶಸ್ತ್ರ ಹಿಡ್ಕೊಂಡು ಅವನು ಸತ್ತ, ಬರೀ ಕೈಯಲ್ಲಿ ನಿಂತ ಇವನು ಗೆದ್ದ. ಇದು ನಂಬಿಕೆಯ ಮುಖ್ಯವಾದದ್ದು, ನಂಬಿಕೆಯೇ ಆ ಶ್ರದ್ಧಾಹಿ ಪರಮಾಗತಿ ಅಂತ ಕರೀತಾನೆ. ಅದನ್ನೇ ಭಗವಂತ ಹೇಳುತ್ತಾನೆ, ಅಜ್ಞಾ ಯಾರು ಅಶ್ರದ್ಧಧಾನಾ ಧರ್ಮಸ್ಯ ಪುರುಷ ಅಶ್ಚ ಧರ್ಮಸ್ಯ ಭಾರತ. ಯಾರು ನಂಬೋದಿಲ್ಲವಲ್ಲ, ಅಪ್ರಾಪ್ಯ ಮಾಮನಿ ವರ್ತಂತೆ ಮೃತ್ಯು ಸಂಸಾರ ವರ್ತಮನೆ, ಅವರು ಬಿದ್ದು ಹೋಗ್ತಾರೆ. ಇವತ್ತು ನಂಬಿಕೆ ದೊಡ್ಡ ಗುಣ. ಇವತ್ತು ನಂಬಿಕೆ ಜನ ಬಿಟ್ಟಿಲ್ಲ, ನಂಬಾರ್ದು ನಂಬ್ತಾರೆ, ಇದೇ ಪರಿಚಯ ಆಗಿರುವಷ್ಟೇ. ಎಚ್ಚರ ಕಳ್ಕೊಂಡ್ರೆ ಶರೀರೊಳಗೆ ಹಾಕಿಬಿಟ್ಟು ಪಾಪ ಲಕ್ಷಾಂತರ ಕಳ್ಕೊಂಡು ಹೋಗಿಬಿಟ್ಟಿದ್ದಾರೆ, ನಂಬಿಕೆ ಇಟ್ಟಿವಿ ಅಂತ ಹೊರಟೋಗಿದ್ದಾರಾಗಲಿ. ಆದರೆ ಯಾಕೆ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅಂತ ಹೇಳಿದರು, ಕೊನೆಗೆ ಪಾಪ ಇಂಟ್ರೆಸ್ಟ್ ಕೊಟ್ಟರು ಅಸಲೇ ಒಯ್ದು ಬಿಟ್ಟರು, ಇದು ಸಮಸ್ಯೆ ಆಯಿತು. ಇಂಟ್ರೆಸ್ಟ್ ಕೊಟ್ಟು ಅಸಲು ಒಯ್ದರು. ಆದರೆ ಸರ್ಕಾರದಲ್ಲಿ ಭದ್ರತೆಯ ವ್ಯವಸ್ಥೆ ಇದೆ, ಬೇರೆ ಕಡೆಗೆ ವ್ಯವಸ್ಥೆ ಇಲ್ಲ. ಆದರೆ ಸರ್ಕಾರಕ್ಕೆ ಭದ್ರತೆ ಇಲ್ಲ, ಆ ವಿಚಾರ ಆಮೇಲೆ. ಆದರೆ ದೇವರಿಗೆ ಮಾತ್ರ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನತೆ ಶಂಕರ. ಸರ್ಕಾರ ಬದಲಾಗುತ್ತೆ, ದೇವರು ಬದಲಾಗೋದಿಲ್ಲ. ಒಂದು 5 ವರ್ಷ ಇವತ್ತು ಸರ್ಕಾರ ಪೂರೈಸಿಬಿಟ್ರೆ ಆಶ್ಚರ್ಯ, 5 ವರ್ಷವೂ ಇದ್ರ ಹಬ್ಬ ಭಾರಿ ಗ್ರೇಟ್ ಅಂತ ಹೇಳಿಬಿಡುತ್ತೆ. ಇತ್ತಿನ ದಿವಸ ಅನ್ಯೂಜುವಲ್ ತಿಂಗ್, ಅದು 5 ದಿವಸ ಚಾನ್ಸಸ್ ಇಲ್ಲ. ಇದ್ರೂ ಅವರು ಗುರಿಸಿದ್ರು ಕೂಡ ಡೈಲಿ ಟೆನ್ಷನ್, ಇವತ್ತು ಹೋಗುತ್ತೇವೆ ನಾಳೆ ಹೋಗ್ತೇವೆ ಅಂತೇಳಿ ಬದುಕಿದವರು. ಆದರೆ ಭಗವಂತನ ನೆನಪು ಮಾಡಿಕೊಳ್ಳಿ, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯ ಅಮ್ಯಹಂ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರು ಶಾಶ್ವತ. ನಾವು ಯಾವಾಗಲೂ ಅಷ್ಟು ಬಸ್ಸಲ್ಲಿ ಕೂತಿರ್ತೇವಲ್ಲ, ನಮ್ಮದು ಯಾವುದು ಸೂಟ್ ಕೇಸ್ ನೋಡ್ಕೋಬೇಕಾಗಿರುತ್ತೆ, ಪಕ್ಕದಲ್ಲಿ ಇದನ್ನು ಕೇಳ್ತೇವೆ, ನಿಮ್ದು ಯಾವ ಊರು ಅಂತ ಕೇಳಿ, ಯಾವ ಊರಿಗೆ ಹೋಗಬೇಕು ಕೇಳ್ತೇವೆ, ಇಲ್ಲೇ ಹಿಡಿತೇನೆ ಅಂದರೆ ಹೋಗು ಅಂತ ಕಳಿಸಿಬಿಡ್ತೇವೆ, ದೂರ ಹೋಗ್ತೇವೆ ಅಂದರೆ ಸೂಟ್ ಕೇಸ್ ನೋಡ್ಕೋತೀರಾ ಅಂತ ಹೇಳ್ತೇವೆ. ಯಾಕೆ ನಮಗೆ ಕೂರ್ತಾನೆ ಗಟ್ಟಿ ಅವನು ಆಸಾಮಿ, ಇಲ್ಲೇ ಹಿಡಿಯೋನು ಕೊಟ್ಬಿಟ್ಟು ತೊಗೊಂಡೋಗ್ಬಿಡ್ತಾನೆ ಆ ಕಡೆಗೆ, ಇಲ್ಲಿ ಇಲ್ಲೇ ಇರ್ತೀರಾ ದೂರ ಲಾಸ್ಟ್ ಸ್ಟಾಪ ನಿಮ್ಮದು ಪರವಾಗಿಲ್ಲ ಹಾಗಿದ್ರೆ ಅಂತ ಅವನು ಕೊಟ್ಟು ಹಿಡಿದು ಹೋಗಿಬಿಡ್ತಾನೆ ಆ ಕಡೆ. ಯಾಕೆ ನಮಗೆ ಗಟ್ಟಿ ಅವನು ಗಟ್ಟಿ ಅಂತ ಗೊತ್ತಾಗುತ್ತೆ. ಇವತ್ತು ನಾವು ಸೂಟ್ ಕೇಸ್ ಕೊಡಬೇಕಾದ್ರೆ ಇಷ್ಟು ಯೋಚನೆ ಮಾಡ್ತೇವಲ್ಲ, ಇಡೀ ಸಂಸಾರದ ಭಾರ ಹಾಕಬೇಕಾದ್ರೆ ಯಾರೋ ಬಾಬಾಗಳ ಕೈಯಲ್ಲಿ ಕೊಟ್ಟು ಬಿಡ್ತಾರೆ, ಎಷ್ಟು ಅನ್ಯಾಯ. ಯಾರ ಕೈಯಲ್ಲಿ ಕೊಡಬೇಕು? ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ, ಎಲ್ಲ ಕಾಲದಲ್ಲೂ ಯಾವನು ಇರ್ತಾನೆ. ಯಾರ ಕೈಯಲ್ಲಿ ಕೊಟ್ಟೋಗ್ತಾರೆ, ಕೆಲವು ಕೈ ಕೀ ಕೊಟ್ಟೋಗಿರ್ತಾರೆ ಅವ್ರಿಗೆ ಅರ್ಜೆಂಟ್ಗೆ, ಅವ್ರು ಇನ್ನೊಬ್ರಿಗೆ ಕೀ ಕೊಟ್ಕೊಂಡು ಹೋಗ್ಬಿಡುತ್ತೆ. ಇಲ್ಲೇ ಇಲ್ಲ ಕೀರೆ ಇಲ್ಲ ಅವ್ರ ಹತ್ರ ಪಾಪ, ಅವ್ರು ಯಾರು ಅರ್ಜೆಂಟ್ ಕೆಲಸ ಬಿಟ್ಟು ಸರ್ ಯಾರು ಅವ್ರಿಗೆ ಸೀರಿಯಸ್ ಅಂತ ಹೊರಟುಬಿಟ್ರು, ಅವ್ರಿಗೆ ಕೀ ಇಲ್ಲೇ ಇಲ್ಲ. ಈಗ ಇನ್ನೂ ಕೆಲವರು ನೀವು ನೋಡಿದ್ರೆ ಇಷ್ಟೊತ್ತು ಬರಲಿಲ್ಲ, ಬೇರೆ ಕೆಲಸ ಹೊರಟೋಗಿಬಿಟ್ರು. ಯಾರು ಪರಮಾತ್ಮ ಆಗಲ್ಲ, ಕೆಲವು ಬ್ಯಾಂಕ್ಗಳು ಎಲ್ಲ ದುಡ್ಡು ಎಲ್ಲ ಇದೆ, ಇವತ್ತು ರಜೆ ಕೊಡೋದಿಲ್ಲ, ವರ್ಕಿಂಗ್ ಅವರ್ಸ್ ಮುಗಿತು ಕೊಡೋದಿಲ್ಲ. ದೇವ್ರು ಹಾಗಲ್ಲ, ಅವನಿಲ್ಲದ ಜಾಗವೇ ಇಲ್ಲ, ಎಲ್ಲಿ ಬೇಕಾದ್ರೂ ಡ್ರಾ ಮಾಡ್ಬೋದು. 24 ATM ಅಂತಾರಲ್ಲ, ಯಾವ ATM ಸಾವಿರ ಕೊಡ್ಬೋದು ಅಷ್ಟೇ. ಪರಮಾತ್ಮ 24 ತಾಸು ಅವೈಲಬಲ್, ಮತ್ತು ಬ್ರಾಂಚ್ ಇಲ್ಲದ ಊರೇ ಪರಮಾತ್ಮನಿಗಿಲ್ಲ. ಈಶಾವಾಸ್ಯ ವಿಧಂ ಸರ್ವಂ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಾಲಕ್ಕೂ ಇದ್ದಾನೆ, ಕೊಳ್ಳೆಗೆ ತಯಾರಾಗಿದ್ದಾನೆ. ಒಬ್ಬ ಕ್ಲರ್ಕ್ ಕಾಯಿಸ್ತಾನೆ ಕೊನೆ ಪಕ್ಷ, ಸ್ವಲ್ಪ ಇರಿ ಅಂತೇಳಿ. ಮಿಷನ್ ಹೋದ ಟೈಮ್ ಬೇಕು, ಪರಮಾತ್ಮನಿಗೆ ಏನಿಲ್ಲ, ಅನಂತ ರೂಪ. ಎಲ್ಲರಿಗೂ ಒಟ್ಟಿಗೆ ಕೈ ಚಾಚಿಬಿಟ್ರೆ ಎಲ್ರಿಗೂ ಒಟ್ಟಿಗೆ ಕೊಟ್ಟುಬಿಡ್ತಾರೆ. ಇದು ಎಂಥ ವೈಭವ ಪರಮಾತ್ಮನದು. ದೇವರನ್ನು ನಂಬಿದರೆ ನಮ್ಮ ಜೀವನದ ಸುರಕ್ಷಿತ ಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟುತ್ತೆ ಅನ್ನೋದು ಸಾಕ್ಷಿ. ಎಲ್ಲಿ ನೋಡಿದಾರೆಲ್ಲಿ ಕೇಳಿದಾರಲ್ಲಿ ನೋಡಿದಾರೆಲ್ಲಿ ಬೇಡಿದಾರೆಲ್ಲಿ ನೀಡಿದಾರಲ್ಲಿ ಆಡಿದಾರಲ್ಲೇ ಇರುತ್ತಿ ಹನು ಬಲ್ಲಿದರಿಗತಿ ಬಲ್ಲಿದನು ಸರಿ ಇಲ್ಲ ಇವಾಗ ಅವಲ್ಲಿ ನೋಡಲು ಖುಲ್ಲಮಾನವರೊಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ. ಇಂಥ ದೇವರನ್ನು ಮರೆಯೋದಾದರೆ ಇನ್ಯಾರು ಹಿಡಿತೀರಿ ಹಾಗಿದ್ರೆ ಅಂತ ಕೇಳಿದ್ದೆ. ಇಂಥ ದೇವರನ್ನು ಮರೆಯೋದಾದರೆ ಹಿಡಿತೀರಿ ಎಲ್ಲಿ ನೀವೀಗ? ನಾ ಬ್ಯಾಂಕಿಗೆ ಹೋಗಿ ತರಬೇಕಾಗಿಲ್ಲ, ಇದ್ದಲ್ಲೇ ಕೊಡ್ತಾನೆ. ಮತ್ತೆ ಇದ್ದಲ್ಲೇ ಕೇಳಿದ ತಕ್ಷಣ ಕೊಟ್ಟ ಅಂತಾನೆ ಅರ್ಥ. ಅದನ್ನು ಅರ್ಜುನ ಕೊಡ್ತೇನೆ ಮತ್ತೆ ಕಾಪಾಡ್ತೇನೆ, ಮತ್ತೆ ಹಿಂದೆ ನಾನೇ ಬರ್ತೇನೆ ಗೊತ್ತಾ. ಬೆಂಬಿಡ ಹಿಂದೆ ಮುಂದೆ ಎಡ ಬಲದಿ ಒಳಹೊರ ಗಿಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರು. ದಾಸರ ಮಾತು ಇದಕ್ಕೆ ವ್ಯಾಖ್ಯಾನ. ಯೋಗಕ್ಷೇಮಂ ವಹಮ್ಯಹಂ, ನೀನು ಯೋಗಕ್ಷೇಮ ನೋಡ್ತೇನೆ. ಎಷ್ಟೊತ್ತು ನೋಡ್ತೀಯ? ಶಿಫ್ಟ್ ಪ್ರಕಾರ ನೋಡಿದರೆ ಸ್ವಲ್ಪ ವಾಯುದೇವರ ನೀರು ಕೊಡು, ನೀರು ನೋಡ್ಕೊಡಿ, ಆಮೇಲೆ ನಾವು ನೋಡ್ಕೊತೀನಿ, ಅವೆಲ್ಲ ಇಲ್ಲ, ತಾನೇ ನೋಡ್ಕೊಡ್ತಾನಂತೆ. ಮತ್ತೆ ಎಡಕ್ಕೊಬ್ರು ಬಲಕ್ಕೊಬ್ರು ಇಲ್ಲ, ಎಲ್ಲ ಕಡೆ ತಾನೇ ಅಂತೆ. ಮೇಲೊಬ್ರು ಕೆಳಗೊಬ್ರು ಅಲ್ಲ, ಎಲ್ಲ ಕಡೆ ತಾನೇ. ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರು. ಅಲ್ರಿ ಎಲ್ಲ ಕಡೆ ಯಾರಿರ್ತಾರೆ ಅಂತ ಕೇಳಿದರೆ ದೃಷ್ಟಾಂತ ಬೇಕಲ್ಲ ಅಂದರೆ, ಆಕಾಶ ನೋಡಿ. ಈಗ ಆಕಾಶ ಇಲ್ದಿರೋ ಜಾಗ ಎಲ್ಲಾರು ಉಂಟ? ಇವತ್ತು ಆಕಾಶ ಏನು ತಿಳ್ಕೊಂಡಿದ್ದೀರಿ? ವಿಷ್ಣು ಪಾದ ಅದು, ವಿಷ್ಣು ಪಾದ. ಇನ್ನು ವಿಷ್ಣು ಎಲ್ಲಿರ್ತಾನೆ ಅಂತ ಕೇಳ್ತೀರಾ? ಇದು ವಿಷ್ಣುವಿನ ಬಗ್ಗೆ ಇರತಕ್ಕಂಥ ಮಾತಿ. ಮೊದಲೇ ಹೇಳಿದ್ದೇನೆ, ಭಗವದ್ಗೀತೆ ಓದಿದ ತುಂಬ ಜನಕ್ಕೆ ದೇವರು ಇರಬೇಕು ಅಂತ ಅನಿಸಿದೆ, ಆದರೆ ದೇವರು ಯಾರು ಅಂತ ಗೊತ್ತಾಗಿಲ್ಲ. ಇದು ಆಶ್ಚರ್ಯ. ಭಗವದ್ಗೀತೆ ಓದಿದ ಜನಗಳು ದೇವರನ್ನು ಅನ್ನುವ ಸ್ಥಿತಿಯಲ್ಲಿ ಇರ್ತಾರೆ, ಆದರೆ ದೇವರು ಯಾರು ಅಂತ ಗೊಂದಲದಲ್ಲಿ ಬಿದ್ದಿರ್ತಾರೆ. ಅವ್ರು ಓದಿಲ್ಲ ಗೀತೆನ. ಭಗವಂತ ಅಂತ ಅಷ್ಟೇ ಕೇಳಿ, ಕೃಷ್ಣ ನಾನೇ ಭಗವಂತ ಅಂತ ಕೃಷ್ಣ ಸಾರ್ತಾನಲ್ಲ. ಉಳಿದ ದೇವತೆಗಳ ಯಾಜನೆ ಪ್ರಯೋಜನಕ್ಕೆ ಬರೋದಿಲ್ಲ, ನನ್ನ ಆರಾಧನೆ ಮಾತ್ರ ಶಾಶ್ವತ ಅಂತ ಹೇಳುತ್ತಾರೆ. ಅದ್ಮೇಲೆ ಭಗವದ್ಗೀತೆ ಓದೋನೆಲ್ಲ ಹರಿರೇವ ಪರಹ ಅಂತ ಹೇಳಲೇಬೇಕು. ಆದರೆ ಜನ ಗೊತ್ತಿಲ್ಲ, ರಾಯರ ಮಠಕ್ಕೆ ಹೋಗ್ತಾರೆ, ರಾಯರು ಯಾರನ್ನು ಪೂಜೆ ಮಾಡ್ತಾರೆ ಕೇಳೇ ಇಲ್ಲ ಅವರು. ರಾಯರು ಯಾರು, ರಾಜ ನೀವು ಯಾರನ್ನಾರು ಪೂಜೆ ಮಾಡಿದ್ದೀರಾ ಅಂತ ಕೇಳೋ ಯೋಚನೆ ಬಂದಿಲ್ಲ ಅವರಿಗೆ. ಯಾಕೆಂದ್ರೆ ಫಲ ಕೇಳೋ ಗಲಾಟೆಯೊಳಗೆ ಅವ್ರ ಅಡ್ರೆಸ್ಸೇ ಕೇಳೋದು ಮರೆತು ಬಂದುಬಿಡ್ತಾರೆ ಪಾಪ. ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್, ರಾಯರ ಅರ್ಥನೆ ಮಾಡ್ಕೊಂಡಿಲ್ಲ, ಇನ್ನು ಗೀತೆನೇ ಅರ್ಥ ಮಾಡ್ಕೊಂಡಿಲ್ಲ. ಗೀತೆ ಓದಿದವನಿಗೆ ಹರಿಸರ್ವೋತ್ತಮತ್ವದ ಗೊಂದಲನೇ ಬರಬಾರದು. ಹರಿರೇವ ಪರ ಅಂತ ಹೇಳಲೇಬೇಕು. ಕೃಷ್ಣ ತಾನೇ ಹೇಳ್ತಾನೆ, ಯೋಗಕ್ಷೇಮಂ ಮಹಮ್ಯಹಂ ಆ ಬ್ರಹ್ಮಭುವನ ಲೋಕಾಹ ಪುನರಾವರ್ತಿನೋ ಅರ್ಜುನ. ಬ್ರಹ್ಮದೇವರ ಮುಂದೆ ಮಾಡ್ಕೊಂಡು ಹೇಳಿಬಿಡ್ತಾನೆ, ಬ್ರಹ್ಮಾದಿಗಳ ಲೋಕಗಳು ಶಾಶ್ವತ ಅಲ್ಲ, ನನ್ನ ಲೋಕ ಒಂದೇ ಶಾಶ್ವತ. ಇನ್ನೆಲ್ಲಿ ಗೊಂದಲ ಇದೆ ಯೋಚನೆ ಮಾಡಿ. ಇದೇ ಕಠೋಪನಿಷತ್ ಹೇಳ್ತಾ ಇದೆ, ತದ್ಧಾಮ ಪರಮಂ ಮಮ ಅಂತ ಇಲ್ಲಿ ಮುಂದೆ ತಾನೇ ಹೇಳ್ತಾನೆ. ನನ್ನ ಧಾಮ ಶ್ರೇಷ್ಠ, ಎಲ್ಲ ದೇವತೆಗಳ ಆರಾಧನೆ ಒಂದು ಕಡೆಗೆ, ನನ್ನ ಆರಾಧನೆ ಒಂದೇ ಒಂದು ಕಡೆಗೆ. ಈ ಮಾತನ್ನು ತುಂಬ ಒತ್ತಿ ಹೇಳೋದಕ್ಕೆ ಕಾರಣ ಇದೆ. ಗೀತೆ ಓದಿದ ಜನ ಹರಿ ಸರ್ವೋತ್ತಮತ್ವ ತಿಳ್ಕೊಂಡಿಲ್ಲ ಅಂದರೆ ಅದು ಗೀತೆ ಏನೂ ತಲೆ ಬುಡ ಗೊತ್ತಾಗಿಲ್ಲ ಅಂತ ಅರ್ಥ. ಅದಕ್ಕೆ ಮುಂದೆಲ್ಲ ನೋಡ್ತೇವೆ ಎಷ್ಟು ಸ್ಪಷ್ಟ ಹೇಳ್ತಾನೆ ಗೊತ್ತಾ. ಭಗವಂತ ಎಲ್ಲ ದೇವತೆಗಳು ಪ್ರಸ್ತಾಪವನ್ನು ಮಾಡ್ತಾನೆ, ಹೆಸರಿಡೋದು ಹೇಳ್ತಾನೆ, ಆದರೆ ನನ್ನ ಅಧೀನ ಅಂತ ಸಾರ್ತಾನೆ. ಮತ್ತೆ ಇಲ್ಲಿ ಆ ಮಾತನ್ನು ಹೇಳ್ತಾನೆ, ಯಾರೂ ಕಾಪಾಡೋದಿಲ್ಲ. ಏಪ್ಯನ್ಯ ದೇವತಾ ಭಕ್ತಾಹ ಯಜಂತೆ ಶ್ರದ್ಧಯಾನ್ವಿತಾಹ ತೇಪಿ ಮಾಮೇವ ಕೌಂತೇಯ ಯಜಂತೆ ಅವಿಧಿಪೂರ್ವಕಂ. ಉಳಿದ ದೇವತೆಗಳ ಪೂಜೆ ಮಾಡೋರೆಲ್ಲ ಕೂಡ ನನ್ನನ್ನೇ ಪೂಜೆ ಮಾಡೋದು, ಆದರೆ ಅವ್ರಿಗೇನು ಗೊತ್ತಿಲ್ಲ, ವಿಧಿವಿಧಾನ ಗೊತ್ತಿಲ್ಲ, ಆದ್ದರಿಂದ ಅವ್ರಿಗೆ ಫಲ ಬರೋದಿಲ್ಲ ಅಷ್ಟೇ. ಅರ್ಜುನ ಆ ದೃಷ್ಟಿಯಿಂದ ಯೋಚನೆ ಮಾಡು, ಸರಿಯಾಗಿ ಆರಾಧನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದೇ ದೇವಾನ್ ದೇವಯಜೋ ಯಾಂತಿ, ದೇವತೆ ಪೂಜೆ ಮಾಡ್ತೀರಲ್ಲ ಆ ಲೋಕಕ್ಕೆ ಹೋಗಿಬಿಡ್ತಾನಂತೆ. ಅನೇಕರಿಗೆ ಆಶ್ಚರ್ಯಕರವಾದ ಮಾತನ್ನು ಮಹಾಭಾರತ ಹೇಳುತ್ತೆ, ಪ್ರಾಣ ಹೋಗುತ್ತಲ್ಲ ಅವನು ಎಲ್ಲಿ ಹೋಗ್ತಾನೆ ಅಂತ ಗೊತ್ತಾಗುತ್ತೆ ಅಂತ. ನಮಗೆ ಸರಿಯಾಗಿ ಅಬ್ಸರ್ವ್ ಮಾಡಿದ್ದು ಮೂಗಿನಿಂದ ಪ್ರಾಣ ಹೋಯಿತು ಅಂತ ತಿಳ್ಕೊಳ್ಳಿ, ಅಶ್ವಿನಿ ದೇವತೆಗಳ ಹತ್ರ ಹೋಗ್ತಾನೆ. ಕಿವಿಯಿಂದ ಪ್ರಾಣ ಹೋದರೆ ಅವನು ಚಂದ್ರಲೋಕಕ್ಕೆ ಹೋಗ್ತಾನೆ. ಸೂರ್ಯನಿಂದ ಕಿವಿ ಕಣ್ಣಿನಿಂದ ಹೋದರೆ ಸೂರ್ಯಲೋಕಕ್ಕೆ ಹೋಗ್ತಾನೆ ಅಂತ. ಬಾಯಿಯಿಂದ ಹೋದರೆ ವರುಣಲೋಕ ಅಗ್ನಿಲೋಕಗಳಿಗೆ ಹೋಗ್ತಾನೆ. ಇದೆಷ್ಟು ಆಶ್ಚರ್ಯ! ಆದರೆ ಯಾವನ ಪ್ರಾಣ ಬ್ರಹ್ಮರಂಧ್ರದ ಮೂಲಕ ಹೋಗುತ್ತೆ ಅವನು ಮಾತ್ರ ವಿಷ್ಣು ಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿದ. ಇಷ್ಟು ಕರ ಯಾವ ಸೈನ್ಸ್ ಯೋಚನೆ ಮಾಡಿದೆ ಈ ಬಗ್ಗೆ? ಪ್ರಾಣ ಹೋದವರು ಪೋಸ್ಟ್ಮಾರ್ಟಮ್ ಮಾಡಿ ಬಿಸಾಕ್ತಾರೆ ಹೊರತು ಎಷ್ಟು ಜನ ನೋಡ್ತಾರೆ? ಆ ಎಲ್ಲಿ ಹೋದ ಅಂತ ಯೋಚನೆ ಕೂಡ ಮಾಡೋದಿಲ್ಲ. ಆಗ ಅರ್ಥ, ನಾವು ಬಸ್ ಹೋಗಿ ಯಾವ ಊರಿಗೆ ಹೋದ ಅಂತ ಹೇಳೋದಿಲ್ಲ. ನಾವೀಗ ಬಸ್ ಸ್ಟ್ಯಾಂಡ್ನಲ್ಲಿ ಕೂತವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಸ್ವಲ್ಪ ಇರು ಹೇಳ್ತೇನೆ. ಬಸ್, ಓ ಇವ್ರು ಮೈಸೂರಿಗೆ ಹೋದ್ರು ನೋಡಿದರೆ, ಮೈಸೂರು ಬಸ್ ಅದು, ಇವ್ರು ಹುಬ್ಬಳ್ಳಿಗೆ ಹೋದ್ರು ಹುಬ್ಬಳ್ಳಿ ಬಸ್ ನೋಡಿದ್ರೆ ಅಂತ ಹೇಳ್ತಾರೆ. ಅಲ್ಲಿ ನೋಡ್ತೇವೆ, ಇಲ್ಲಿ ನೋಡೋದೇ ಇಲ್ಲ. ನಾವೀಗ ನೋಡ್ಬೇಕು ಎಲ್ಲಿ ಹೋದ್ರು ನಮ್ಮವರು ಹೋದವರು. ಈಗ ಅದಕ್ಕೆ ಭಗವಂತನ ಉತ್ತರ, ದೇವಾನ್ ದೇವಯಜೋ ಯಾಂತಿ. ಅದಕ್ಕೆ ವ್ಯಾಖ್ಯಾನ ಮೋಕ್ಷನ ಬರೋದು ಭಗವಂತ ತಾನೇ ಹೇಳ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಇವತ್ತು ಹೋಗೋರು ನೋಡೋ ಸ್ಥಿತಿಯಲ್ಲಿ ಜನ ಎಲ್ಲಿರ್ತಾರೆ? ಈ ಮಧ್ಯೆ ನೋಡ್ಲಿಕ್ಕೆ ಜನಗಳೇ ಇರೋದಿಲ್ಲ. ಫಸ್ಟು ಇದ್ರೆ ಅವ್ರು ಏನು ಕೊಡ್ತಾನೆ ಅಂತ ನೋಡ್ತಿರ್ತಾರೆ ಹೊರತು ಅವ್ರು ಎಲ್ಲಿಂದ ಹೋಗ್ತಾನೆ ನೋಡೋದಿಲ್ವೇ ಇಲ್ಲ. ಎಲ್ಲಿ ಹೋಗ್ತಾರೆ ಅವರು? ಯಾವ ರೀತಿ ತಪ್ತಾರೆ? ಊರ್ಧ್ವ ದ್ವಾರಗಳಿಂದ ಹೋದ್ರೆ ಊರ್ಧ್ವ ಲೋಕಕ್ಕೆ ಹೋಗ್ತಾನೆ, ನವದ್ವಾರ ಎರಡು, ಅಧೋದ್ವಾರ ಎರಡಿವೆ, ಅಲ್ಲಿಂದ ಹೋದ್ರೆ ನರಕಾದಿಗಳಿಗೆ ಹೋಗಿಬಿಡ್ತಾನೆ. ಈ ಮಾತನ್ನು ಅರ್ಥ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬರ್ಕೋಬೇಕು ಅಂತ ಮನುಷ್ಯ ತನ್ನ ಜೀವನದ ಮುಂದಿನ ಗತಿಯೇನು ಯೋಚನೆ ಮಾಡಬೇಕು. ತನ್ನ ಜೀವನದ ಮುಂದಿನ ಗುರಿ ಏನು? ರಿಟೈರ್ ಆಗ್ತಿರ್ಲಿಕ್ಕೆ ಏನಪ್ಪ ಅಂತ ಯೋಚನೆ ಮಾಡಿ ಎಲ್ಲ ಎಫ್ ಡಿ ಇಟ್ಟಿರ್ತಾರೆ. KG ಇನ್ಶೂರೆನ್ಸ್ ಬರುತ್ತೆ, ಅದು ಬರುತ್ತೆ, ಎಫ್ ಡಿ ಬರುತ್ತೆ, ಎಲ್ಲ ಕಾಯ್ಕೊಂಡು ಕೂತಿರ್ತಾರೆ. ಪಾಪ ಅಲ್ಲಿ ಮೊದಲು ಏನೇನೋ ಮಾಡಿಕೊಂಡು ಎಷ್ಟು ಬೇಜಾರ್ತಿರ್ತಾರೆ. ಈಗ PF ಆಟ ಮಾಡ್ಕೊಂಡ್ಬಿಟ್ವಿ, ಪೆನ್ಷನ್ ಮಾಡ್ಕೊಳ್ಳಿಲ್ಲ, ಎಷ್ಟು ಪದ್ಧತಿ ಆಗಿದೆ ಅಂತ ಹೇಳ್ತಾರೆ. ಯಾ ಬಂದ್ಬಿಟ್ಟು ಒಟ್ಟಿಗೆ ದುಡ್ಡು, ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲೇ ಯೋಚನೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಅದರೇ ಭಗವಂತ ಹೇಳಿದ, ಇಲ್ಲೂ ಅಷ್ಟು ಇಲ್ಲೂ ಯೋಚನೆ ಮಾಡಿ, ನನ್ನ ಬಗ್ಗೆ ಯೋಚನೆ ಮಾಡಿ, ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಪೆನ್ಷನ್ನು PF ಅಂತ ಯೋಚನೆ ಮಾಡಿದರೆ ಹೊರತು ಹರಿನೋ ಅನ್ಯ ದೇವತೆಗಳನ್ನು ಯೋಚನೆ ಮಾಡಲೇ ಇಲ್ಲ. ನೀವೀಗ ನನ್ನ ಬಗ್ಗೆ ಯೋಚನೆ ಮಾಡಿ, ಶಾಶ್ವತವಾದ ಶ್ಲೋಕವನ್ನು ತೋರಿಸ್ತೇನೆ. ಪಿತೃನ್ಯಾಂತಿ ಪಿತೃವ್ರತಾ, ಪಿತೃಲೋಕಕ್ಕೆ ಹೋಗ್ತಾರೆ ಪಿತೃಗಳ ಆರಾಧಕರು. ಭೂತಾನಿ ಯಾಂತಿ ಭೂತೇಜ್ಯಾಹ, ಭೂತಗಳ ಆರಾಧಕರು ಭೂತಗಳ ಬಳಿಗೆ ಹೋಗ್ತಾರೆ. ಭೂತಾನಿ ಯಾಂತಿ ಭೂತೇಜ್ಯಾಹ ಯಾಂತಿ ಮಧ್ಯಾಜಿ ನೋಪಿ ಮಾಂ, ಯಾರು ನನ್ನ ಆರಾಧನೆ ಮಾಡ್ತಾರೆ ಅವ್ರು ನನ್ನ ಲೋಕಕ್ಕೇನೆ ಬರ್ತಾರೆ. ಈಗ ದೇವ್ರ ಪೂಜೆ ಯಾತಕ್ಕೆ ಮಾಡಬೇಕು ಅಂತ ಗೊತ್ತಾಯ್ತು. ಪ್ರತಿನಿತ್ಯ ನಾವು ದೇವ್ರ ಪೂಜೆ ಮಾಡೋಕ್ಕೆ ಕೊನೆಗೆ ಒಂದು ಮಾತು ಹೇಳುತ್ತೇವೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ದೇವರೇ, ಬೇರೆ ಯಾರೂ ಗತಿಯಲ್ಲ, ನೀನೇ ನಮಗೆ ಶಾಶ್ವತವಾದ ಗತಿ, ನಮ್ಮನ್ನು ಪಾಲಿಸುವಂತ ಪ್ರಾರ್ಥನೆ ಮಾಡ್ತೇವೆ. ಕೃಷ್ಣ ಹೇಳ್ತಾನೆ, ಹೌದು ನಿವಾಸ ಶರಣಂ ಸ್ಥಾನಂ ಸುಹೃತ್ ಅಂತ ಕರೆದಿದ್ದಾನೆ. ನಾನು ಶರಣ, ಎಲ್ಲರಿಗೂ ನಾನೇ ಗತಿ ಅಂತ ಹೇಳಿದ್ದಾನೆ. ಮತ್ತೆ ಆ ಶ್ಲೋಕ ಹೇಳಿಬಿಟ್ರೆ ಸಾಕಲ್ಲ ದಿವಸ ಅಂದರೆ, ಶ್ಲೋಕ ಹೇಳಿಬಿಟ್ರೆ ಸಾಕಲ್ಲ ಅಂದರೆ, ಆ ಶ್ಲೋಕ ಹೇಳಬೇಕಾದ್ರೆ ದೇವ್ರ ಪೂಜೆ ಮುಗಿಸಿರ್ಬೇಕು, ಇಲ್ಲದವರೇ ಬೆಲೆ ಇಲ್ಲ ಅದಕ್ಕೆ. ಏ ಡೈರೆಕ್ಟ್ BSC ಸೇರಿಬಿಟ್ರೆ ಹೇಗಿರುತ್ತೆ ಅಂದರೆ ಹೇಗೋ ಹಾಕಿ, ಅದಕ್ಕೆ ಹೋಗ್ಲಿಕ್ಕೆ PUC ಮುಗಿಸಿರ್ಬೇಕು. SLC ಎಷ್ಟು ಸ್ಟೆಪ್ಸ್ ಇವೆ ನೋಡಿ. ಈಗ ಆ ಶ್ಲೋಕ ಒಂದು ಹೇಳೋದಕ್ಕಾದರೂ ದೇವ್ರ ಪೂಜೆ ಮಾಡಬೇಕು ನಾವು. ಆ ಶ್ಲೋಕ ಹೇಳಿ ಎಲಿಜಿಬಿಲಿಟಿ ಬರಬೇಕಾದ್ರೆ ಕೊನೆಗೆ ಪಾಪೋಹಂ ಪಾಪಕರ್ಮಹಂ ಮತ್ತು ನಮಸ್ಕಾರ ಮಾಡ್ತಾ ಕಾಪಾಡು ಅಂತ ಕೇಳಿದೆ. ಆ ಮಾತು ಬರಬೇಕು, ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಬೇಕಲ್ಲ. ಅದಕ್ಕೋಸ್ಕರ ಭಗವದ್ ಆರಾಧನೆ ಮಾಡಲೇಬೇಕು. ಹಾಗೆ ಮಾಡು ಅರ್ಜುನ. ಬೇರೆಯೇ ನಿನ್ನ ಪೂಜೆ ಭಾರಿ ಕಷ್ಟ ಅಂತ ಕಾಣಿಸುತ್ತೆ. ಸಣ್ಣ ಪುಟ್ಟ ಫಲ ಕೊಡೋರೆ ಏನೇನೋ ಕೇಳ್ತಾರೆ, ಇನ್ನು ನೀನೇನು ಕೇಳ್ತೀಯೋ ಮೋಕ್ಷ ಕೊಡೋನು ಅಂದರೆ ಅರ್ಜುನ ಹಾಗೆ ತಿಳ್ಕೊಂಡ್ಬಿಡಬೇಡ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಸ್ಯಾಮಿ ಪ್ರಯತಾತ್ಮನಃ. ಎಂಥ ಶ್ಲೋಕ ಅದು! ಬಹುಶಃ ದೇವರ ಬಗ್ಗೆ ಅವನು ಕಷ್ಟ ಎಂಬ ಮಾತು ಅನ್ನಲೇಬಾರದು ಜನ್ಮದೊಳಗೆ. ಅಂಥ ಶ್ಲೋಕ ಅದು. ಪತ್ರಂ ಪುಷ್ಪಂ ಫಲಂ ತೋಯಂ, ಕೊಟ್ಟರೆ ನಾನು ಮೋಕ್ಷ ಕೊಡ್ತಾನಂತ ಪರಮಾತ್ಮ. ಬಹುಶಃ ಮನೆಗೆ ಬಂದರೆ ಯಾರಾದ್ರು ಬಿಗಿರಿ ಪತ್ರ ಪುಷ್ಪ ಫಲ ತೋಯ ಕೊಡಿ, ಅವ್ರ ಶಬ್ದ ಮದುವೆ ಡ್ರಾಪ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ನಿಮ್ಮ ಮದುವೆ ಬೇಕಾಗಿಲ್ಲ ಅಂತ ಹೋಗಿಬಿಡ್ತಾರೆ. ಬಂದವರು ಒಂದು ಎಲೆ, ಒಂದು ಹಣ್ಣು, ಒಂದು ಹೂವು ಕೊಟ್ಟುಬಿಟ್ಟು ಮದುವೆ ಆಡೋಣಂತ ಕೇಳಿದರೆ ಕತೆ ಮುಗಿತು. ಸ್ಕೂಟ್ರು ಕಾರು ಇಡಿ ಅವೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವೆಲ್ಲ ಇಡಿ ಮಾಡ್ತೇನೆ, ಇವೆಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ. ಹೊರತು ಇದಕ್ಕೆ ಒಪ್ಪೋದಿಲ್ಲ. ಎಷ್ಟೋ ಜನ ಆ ರೀತಿ ಮಾಡಿದವರು ಇದ್ದಾರೆ. ಭಗವಂತ ಸತ್ಯವನ್ನು ಹೇಳ್ತಾನೆ, ನನಗೆ ಇಷ್ಟು ಕೊಟ್ಟರೆ ಸಾಕು. ಕೆಲ ಸುಮ್ಮನೆ ಅಮೌಂಟ್ ಹೇಳ್ಬಿಡ್ತಾರೆ, ಏನಿಲ್ಲ ಸುಮ್ಮನೆ ಮದುವೆ ಮಾಡಿಕೊಟ್ರೆ ಸಾಕು ಅಂತ ಹೇಳ್ತಾರೆ. ಯಾರೋ ಸ್ವಲ್ಪ ಉಪಚಾರ ಕೊಡಿ ಅಂತಾರೆ, ಆವಾಗ ಲಿಸ್ಟ್ ತೆಗಿತಾರೆ, ಗಾಬರಿ ಆಗಿಬಿಡ್ತಾನೆ. ಆಮೇಲೆ ಹೇಳಬೇಕಾದ್ರೆ ಏನು ಬೇಡ ಅಂತ ಹೇಳಿರ್ತಾರೆ. ಆಮೇಲೆ ಬಹುಶಃ ಕೇಳೋದು ಯಾವುದು ಬಿಟ್ಟಿರೋದಿಲ್ಲ, ಅಷ್ಟು ಕೇಳಿಬಿಟ್ಟಿರ್ತಾರೆ. ದೇವ್ರು ಹಾಗೆ ಮಾಡ್ತಾನೋ ಅಂದರೆ ಪ್ರಾಕ್ಟಿಕಲಿ ಇತ್ತು. ಸುಧಾಮ ಏನು ತಂದಿದ್ದ? ಬರೀ ಒಂದು ಹಿಡಿ ಅವಲಕ್ಕಿ, ಒಪ್ಪಿಡಿ ಅವಲಿಗೆ ಕೀಳ ಅರ್ಥ. ಯಾರೇನೇನು ಗಜೇಂದ್ರ ಏನು ತೋರಿಸ್ತ ಪಾಪ? ಒಂದು ಹೂ ಹಿಡ್ಕೊಂಡು ನಾರಾಯಣ ಕೆಲಗುರು ಭಗವನ್ ನಮಸ್ತೆ, ಒಂದು ಹೂವು ಅಷ್ಟೇ. ಅಂಬುಜ ಪತ್ರ ಅಂಬುಜ ಹಸ್ತ ಅರ್ಥ, ಒಂದೇ ಹೂ. ನಾರಾಯಣ ಕೆಲಗುರೋ ಭಗವನ್ ನಮಸ್ತೆ. ನಾರಾಯಣ ಬಂದೇ ಬಿಡ್ತಾರೆ. ಹೂ ಹುಟ್ಕೊಂಡು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೆ ಸ್ವಲ್ಪ ಆಪ್ರೇಷನ್ ಮಾಡ್ತೀರಾ, ಏನು ಹೂ ಕೊಡ್ತೀನಿ ನಾನು ಅಂತ ಕೇಳಿದರೆ ಬೆಂಕಿ ಆಗಿಬಿಡ್ತಾರೆ ಅಷ್ಟೇ. ಅವ್ನ ಹೂವಲ್ಲ ವಜ್ರದಷ್ಟು ಕಠೋಣ ಆಗಿಬಿಡ್ತಾನೆ ಆ ಟೈಮ್ನೊಳಗೆ. ಇವತ್ತು ಜಗತ್ತೊಳಗೆ ತಂದೆ ತಾಯಿ ಕೊಡಕ್ಕೆ ಒಬ್ಬರಿ ಹೂಗೆ ಕೊಟ್ಟರು ಒಪ್ಪದ್ರೆ ಬಾ ಊಟಕ್ಕೆ ಹಾಕಿ ಬರಾಯ, ಇದೇನು ತಿಂದು ಏನು ಮಾಡೋಣ ಅಂತ ಕೇಳಿದ್ದಾರೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾ ರಮಣನಿಗೆ ಅರ್ಪಿತ ಎನಲು. ದೇವರನ್ನ ಅರ್ಥ ಮಾಡಿಕೊಡ್ಬೇಕು ನಾವು. ತುಂಬಾ ಜನ ಇರ್ತಾರೆ, ದೇವರು ಭಾರಿ ಕಾಸ್ಟ್ಲಿ ಅನ್ನೋ ಕಾನ್ಸೆಪ್ಟ್, ಸೇವಾ ಲಿಸ್ಟ್ ನೋಡಿ ಗಾಬರಿ ಆಗಿಬಿಟ್ಟಿರ್ತಾರೆ. ಸೇವಾ ಲಿಸ್ಟ್ ನೋಡಿದ ತಕ್ಷಣ ಸರ್ಕಾರಿ ಆಫೀಸ್ನಲ್ಲಿ ಲಂಚದ ಲಿಸ್ಟ್ ಇದ್ದಾಗಿದೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಪಾಪ. ಅದು ಅನೌನ್ಸ್ ಮಾಡಿರಲ್ಲ, ಅಷ್ಟೇ ವ್ಯತ್ಯಾಸ. ಅನೌನ್ಸ್ ಮಾಡಿರೋದಿಲ್ಲ, ಏನಿದೆ ಅನ್ಯಾಯ? ಅದು ಸೇವಾಕರ್ತರು ಬಿಲ್ಡಿಂಗ್ ಹಾಕಿರೋದೇ ಹೊರತು ಭಗವಂತನಿಗಲ್ಲ, ಅದು ಯಾವುದು ಕೂಡ. ಭಗವಂತ ಕೇಳೋದಿಷ್ಟೇ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿ ಆ ಪ್ರಯಚ್ಛತಿ. ಈ ನಾಲ್ಕನ್ನು ಕೇಳ್ತಾರೆ, ಅದಕ್ಕೆ ಎಷ್ಟು ಅರ್ಥ ಹೇಳ್ತಾರೆ ಗೊತ್ತಾ? ಅದೆಲ್ಲ ಈಗ ಬೇಡ, ಅವು ಶಿವ ಅಧ್ಯಾತ್ಮಾರ್ಥ ತುಂಬ ಉಂಟು ಅದಕ್ಕೆ. ಪತ್ರಂ ಪುಷ್ಪಂ ಫಲಂ, ನಾನು ಫಲ ಕೊಟ್ಟುಬಿಡಿ ಸಾಕು. ಒಂದಕ್ಕೆ ಅರ್ಥ ನೋಡಿ ಹೇಗಿರುತ್ತೆ, ನನಗೆ ಫಲ ಕೊಟ್ಟರು ಸಾಕು ಅರ್ಜುನ, ಮೋಕ್ಷ ಕೊಟ್ಟುಬಿಡ್ತೇನೆ. ಫಲ ಅಂದರೆ ಹಣ್ಣು ಅಂತ ಒಂದರ್ಥ, ಇನ್ನೊಂದು ಅರ್ಥ ಅದಲ್ಲ. ಫಲ ಅಂದರೆ ಮಾ ಫಲೇಶು ಕದಾಚನ, ಫಲ ಕೇಳಬೇಡ, ಫಲ ನನಗೆ ಬಿಟ್ಟುಬಿಡು, ಮೋಕ್ಷ ಕೊಡ್ತೇನೆ ಆಯ್ತೋ ಇಲ್ಲ, ಫಲ ಬಿಡು ಮೋಕ್ಷ ಕೊಡುತ್ತೆ. ತಾನೇ ಹೇಳಿದ ಅರ್ಥ ಫಲಕ್ಕೆ. ಇವತ್ತು ನಾವು ಅದಲ್ಲ, ಫಲ ಒಂದೇ ಕೇಳಿ ದೇವರನ್ನು ಬಿಡ್ತೇವೆ ಬೇಕಾದ್ರೆ. ಪರಮಾತ್ಮ ಕೊನೆಗೆ ಪುರೋಹಿತರು ಹೇಳ್ತಿರ್ತಾರಲ್ಲ, ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥ ಹೇಳಿ ಕೇಳೋರೇ ಖುಷಿರೋ ಖುಷಿ, ಅವರಷ್ಟು ಜೋರಾಗಿ ಹೇಳ್ತಾರೆ ಅದನ್ನು. ಕೊನೆಗೆ ವಿಷ್ಣು ಪ್ರಸಾದ ಸಿದ್ಧಾರ್ಥ ಮೆಲ್ಲಗೆ ಹೇಳ್ತಾರೆ, ಅದು ಹೇಳದೆ ಹೋದ್ರೆ ನಡೀತು ಬಿಟ್ಟರು ನಡೀತಷ್ಟು. ಇದು ಮಾತ್ರ ಭಾರಿ ಜೋರು ಇರುತ್ತೆ, ಯಾಕೆ ಹೈಲಿ ಅಟ್ರಾಕ್ಟಿವ್ ಇದು. ಅದು ಅದನ್ನು ಬಿಡು ಅಂತ ಭಗವಂತ ಹೇಳಿ, ಅದನ್ನು ಬಿಟ್ಟು ಬಿಡು, ಬೇಕಾದ ಕೊಡ್ತೇನೆ ನಾನು. ಪುಷ್ಪ ಫಲ ತೋಯ, ತೋಯವನ್ನು ನನಗೆ ಅರ್ಪಿಸಿ ಬಿಡು. ತೋಯ ಅಂದರೆ ನೀರು, ನೀರು ಅಂದರೆ ಶಾಸ್ತ್ರ. ಅದು ಅರ್ಪಿಸು ಅಂದರೆ ಅದಕ್ಕೆ ನಾನು ಪ್ರತಿಪಾದ್ಯ ಅಂತ ತಿಳ್ಕೊ ಅಂತ. ಶಾಸ್ತ್ರವನ್ನು ನನಗೆ ಅರ್ಪಿಸು ಅಂದರೆ ಎಲ್ಲ ಶಾಸ್ತ್ರ ಪ್ರತಿಪಾದ್ಯ ನಾನು ಅಂತ ಅರ್ಥ ಮಾಡ್ಕೋ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದ. ಅದು ಭಾರತ ಇರಬಹುದು, ಭಾಗವತ ಇರಬಹುದು, ರಾಮಾಯಣ ಇರಬಹುದು, ವೇದ ಇರಬಹುದು, ಎಲ್ಲ ಶಾಸ್ತ್ರಗಳು ಒಂದೇ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಸಮನ್ವಯವನ್ನು ಕಾಣಿ ಅಂತ ಭಗವಂತ ಹೇಳ್ತಾನೆ. ಅದು ಆ ರೀತಿಯ ಅರ್ಥ. ಮತ್ತು ಇಷ್ಟು ಕೊಟ್ಟರೆ ಇವರು ಏನು ಹೇಳಿ, ರಾಜರು ಪಾಪ ನರಕಾಸುರರ ಬಂದಿಗಳು, ಎಷ್ಟು ಜನ ಇದ್ದರು ಅವರು ಪಾಪ. ಸ್ತ್ರೀಯರಿದ್ದಾರೆ ನರಕಾಸುರದಲ್ಲಿ, 16,100 ಜನ ಸ್ತ್ರೀಯರನ್ನ ಸೆರೆ ಹಿಡಿದಿದ್ದಾನು. ಅವ್ರು ಏನು ಕೊಡಾಗಿತ್ತು ಕೃಷ್ಣನಿಗೆ? ಅವರೇನು ಕೊಡಲಿಲ್ಲ. ಏನು ಕೊಟ್ರಂತೆ? ಸದ್ವ್ರತಸ್ಥಾಹ, ವ್ರತ ಮಾಡಿದ್ರಂತಷ್ಟೇ. ವ್ರತ ಮಾಡಿದರು, ಭಗವಂತ ಅವರಿಗೆ ನರಕಾಸುರನನ್ನು ಕೊಂದು ಉದ್ಧಾರ ಮಾಡ್ತಾ ಇದ್ದಾನೆ. ಅವ್ರ ವ್ರತ ಕೊಡ್ಲಿಕ್ಕೆ ಅವ್ರಿಗೆ ಏನಿಲ್ಲ, ಸೆರೆ ಅವರೇ ಬಂದಿಗಳು ಏನು ಕೊಡ್ತಾರೆ ಪಾಪ. ಆದರೆ ಅವರೆಲ್ಲ ವ್ರತ ಮಾಡಿದ್ರಂತೆ ಭಗವಂತ ಕೊಟ್ಟು ಬಿಟ್ಟಂತೆ. ನೋಡಿ, ನರಕ ಚತುರ್ದಶಿ ಅಂದರೆ ವ್ರತ ಮಾಡಿದ್ದಾರೆ, ವ್ರತ ಮುಗಿತಾ ಬರ್ತಾ ಇದೆ, ಇನ್ನೇನು 15 ದಿವಸ ಇದೆ ಅಷ್ಟೇ. ವ್ರತ ಮಾಡಿದ್ರು ಹೆಂಗಸರು, ಅದಕ್ಕೆ ದೇವರು ಅವರು ತಾನೇ ಮದುವೆ ಆಗಿಬಿಟ್ಟಂತೆ. ವ್ರತ ಮಾಡಿದ್ದಾರೆ ಫಲ ಅದು ಒಂದು. ಸದ್ವ್ರತ ಸ್ಥಾಹ, ಈ ವ್ರತದ ಕಾಲಕ್ಕೆ ಮಾತು ಬಂದಿರೋದು ಭಾರಿ ವಿಶೇಷ. ಆಚಾರ್ಯರನ್ನೇ ಮಾತು, ಸದ್ವ್ರತವನ್ನು ಮಾಡಿದ್ರಂತವು. ಚಾತುರ್ಮಾಸ್ಯ ವ್ರತ, ಏಕಾದಶಿ ವ್ರತ, ಒಳ್ಳೆ ವ್ರತಗಳು. ಅದನ್ನು ಮಾಡಿದ್ದರ ಫಲ, ನರಕಾಸುರನ ಬಂದಿಗಳಾಗಿದ್ದ ಅವರನ್ನು ನರಕಾಸುರನ್ನು ಕೊಂದು ಕಾಪಾಡ್ತಾರೆ. ನರಕ ಬರೀ ಕರ್ಕೊಂಡವ್ರು ಮತ್ತೆ ಎತ್ಕೊಂಡು ಹೋಗೋ ಪೈಕಿ ಅವನು, ಅವನು ಡೆಸ್ಟ್ರಾಯ್ ಮಾಡಿಬಿಡ್ತಾನೆ ಪರಮಾತ್ಮ. ಅದಕ್ಕೆ ನರಕ ಚತುರ್ದಶಿ ಅಂತಾಯ್ತು. ಬಹುಶಃ ಹೆಂಗಸರಿಗೆ ಗೊತ್ತಿಲ್ಲ, ಇದು ಮಹಿಳೆಯರ ದೊಡ್ಡ ಹಬ್ಬ ಆಗಬೇಕು. ಅದಕ್ಕೆ ಮಹಿಳೆಯರ ಭಾರಿ ದೊಡ್ಡ ಹಬ್ಬ, ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ಪಂಚಾಂಗದಲ್ಲಿ ಬರೆದಿರ್ತಾರೆ, ನಾರೀಕೃತ ನೀರಾಜನಂ ಅಂತ ಬರೆದಿರ್ತಾರೆ. ಹೆಂಗಸರು ಆರತಿ ಮಾಡಬೇಕು ಅಂತ ಬರೆದಿರ್ತಾರೆ ಬೆಳಿಗ್ಗೆ. ಇವತ್ತು ಹೆಂಗಸರು ಎದ್ದೇ ಇರೋದಿಲ್ಲ, ಸಾಮಾನ್ಯ ಆರತಿ ಮಾಡೋದೇನು ಬಂತು. ಇವು ಎಬ್ಸಕ್ಕೋರೆ ಮಂಗಳಾರತಿ ಮಾಡ್ತಾರೆ ಅಷ್ಟೇ ಬೇಕಾದ್ರೆ. ಇವು ಎಬ್ಬಿಸಿದವರಿಗೆ ಮಂಗಳಾರತಿ ಮಾಡಿಬಿಡ್ತಾರೆ ಹೊರತು ಮತ್ತೊಂದು ಇರೋದಿಲ್ಲ. ಕೆಲವರು ಎದ್ದಿರ್ತಾರೆ ಪಾಪ, ತುಂಬ ಜನ ಅಭ್ಯಾಸ ಇಟ್ಟಿರೋದಿಲ್ಲ, ಅವರ್ಯಾಕೆ ಆರತಿ ಮಾಡ್ತಾರೆ? ಒಳ್ಳೆ ಸ್ವಾರಸ್ಯ ಅದು. ಅದಕ್ಕೆ ಹೇಳ್ತಾರೆ, ಕೃಷ್ಣನನ್ನು ಕೃಷ್ಣ ಬಿಡುಗಡೆ ಮಾಡಿದ್ದು ಯಾರನ್ನು? ಹೆಂಗಸರನ್ನು. ಕೃತಜ್ಞತೆಯಿಂದ ಏನು ಮಾಡಿದರು? ಕೃಷ್ಣನಿಗೆ ಆರತಿ ಮಾಡಿದರು. ಅದಕ್ಕೆ ಬೆಳಗ್ಗೆ ಹೆಂಗಸರೆಲ್ಲ ಭಗವಂತನಿಗೆ ಸಲ್ಲಿಸ್ತಕ್ಕಂಥ ಗೌರವವಾಗಿ ಆರತಿ ಮಾಡ್ತಾರೆಲ್ಲ ಕೂಡ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಮಹಿಳೆಯರ ಹಬ್ಬ ಇದು, ಸ್ತ್ರೀಯರ ಹಬ್ಬ. ತುಂಬ ಜನಕ್ಕೆ ಗೊತ್ತೇ ಇಲ್ಲ, ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಆಚರಿಸ್ತಕ್ಕಂಥ ಹಬ್ಬ. 16,100 ಜನಗಳನ್ನು ಕಾಪಾಡಿದ ಕೃಷ್ಣ. ಆದರೆ ಬರೀ ಕಾಪಾಡಲಿಲ್ಲ, ವ್ರತ ಮಾಡಿದ್ದಕ್ಕೆ ಕಾಪಾಡ್ತಾ ಇದ್ದಾನೆ. ವ್ರತ ಉಪವಾಸಗಳನ್ನು ಬಿಟ್ಟರೆ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಯತಂತಶ್ಚ ದೃಢವ್ರತಾ ಅಂತ ಇದೇ ಅಧ್ಯಾಯದಲ್ಲಿ ಹೇಳಿದ್ದ. ದೃಢವ್ರತವನ್ನು ಮಾಡಿದರೆ ಕಾಪಾಡ್ತೇನೆ ಅಂತ ಹೇಳಿ ಎಷ್ಟು ಕೊಟ್ಟರೆ ಸಾಕು. ಅದನ್ನೇ ದಾಸರಾಯರು, ಇಟ್ಟಿಗಲ್ಲನ್ನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವರಿಗೆ ಅಖಿಳ ಅರ್ಥ. ಕೆಟ್ಟ ಮಾತುಗಳೆಂದ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಳು. ಭೀಷ್ಮರು ಬಾಣ ಕೊಟ್ರಂತೆ ಹಣೆಗೆ, ಇವನು ಬೈಗಳನ್ನು ಕೊಟ್ಟ, ಅವನು ಇಟ್ಟಿಗೆ ಕೊಟ್ಟ, ಇವನು ಅವಲಕ್ಕಿ ಕೊಟ್ಟ. ಪರಮಾತ್ಮ ಎಲ್ಲರಿಗೂ ತನ್ನ ಕೈ ಕೊಟ್ಟು ಮೇಲಕ್ಕೆತ್ತಾ ಇದ್ದ. ಅವ್ರು ಏನು ಕೊಟ್ಟರು, ಭಕ್ತಿಯಿಂದ ಕೊಟ್ರಲ್ಲ, ಅಷ್ಟು ಸಾಕು ಅಂತ ಎತ್ತಿದ್ದಾನೆ. ಈ ಒಂದು ಕಾರುಣ್ಯ ಎಲ್ಲಿ ಕಾಣಬೇಕು? ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಈ ಮಾತಿಗೆ ಸಾಕ್ಷಿ ಕೃಷ್ಣ. ಇನ್ನೂ ಮುಂದಿನ ಸ್ಟೆಪ್, ಕೃಷ್ಣ ಮಾತ್ರ ಫಲ ಕೂಡ ಇಲ್ಲ, ನಮ್ಮ ಹತ್ರ ಒಳ್ಳೆ ನೀರು ಇಲ್ಲ, ಏನೂ ಇಲ್ಲ, ಏನು ಮಾಡೋಣ ಅಂತ ಕೇಳಿದರೆ, ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಯೋಚನೆ ಮಾಡಬೇಡಿ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ಕುರುಶ್ರಮದರ್ಪಣಂ. ಇನ್ನೂ ಸಿಂಪಲ್ ಮೆಥಡ್ ಹೇಳ್ತೇನೆ ಅಂತ ಕೇಳ್ತಾನೆ. ಪುತ್ರ ಪುಷ್ಪ ಕೊಡಬೇಡಯ್ಯ, ಏನೇನು ಕೊಡಬೇಡ, ಎಷ್ಟು ಕೊಡಬೇಕು? ಯತ್ಕರೋಷಿ, ಏನು ಮಾಡ್ತೀಯಲ್ಲ ಅದನ್ನು ಕೃಷ್ಣಾರ್ಪಣ ಅನ್ನೋ ಸಾಕು. ಯದಶ್ನಾಸಿ, ಏನು ತಿಂತೀಯಲ್ಲಯ್ಯ ಅದನ್ನು ಕೃಷ್ಣಾರ್ಪಣ ಅಂದು. ತಿಂದ್ಮೇಲೆ ಕೃಷ್ಣಾರ್ಪಣ ಅನ್ಬೇಡ, ಮತ್ತೆ ತಿಂದ್ಮೇಲೆ ಓ ಕೃಷ್ಣಾರ್ಪಣ ಅನ್ಬೇಡ, ಕೊಟ್ಟು ಕೃಷ್ಣಾರ್ ತಿಂದ್ಬಿಡ. ಆಮೇಲೆ ಯದಶ್ನಾಸಿ, ಯಜ್ಜುಹೋಷಿ, ಏನು ಹೋಮ ಮಾಡ್ತೀಯಲ್ಲ ಅಂದ್ರೆ ಕೃಷ್ಣಾರ್ಪಣ ಅನ್ನೋ ಸಾಕು. ದದಾಸಿಯತ್, ಏನೋ ದಾನ ಕೊಡ್ತೀಯಲ್ಲ ಕೃಷ್ಣಾರ್ಪಣ ಅನ್ನಿಸ್ತದೆ. ಅದು ಎತ್ ಅದಿದು ಅಲ್ಲ, ಏನು ಕೊಡ್ ನೀರು ಕೊಡ್ತೀಯಾ, ಇದು ಕೊಡ್ತೀಯಾ, ಒಳ್ಳೆ ಮಾತಾಡ್ತೀಯ ಸಾಕು, ಅದು ಕೃಷ್ಣಾರ್ಪಣ ಅನ್ನೋ ಸಾಕು. ಯತ್ ತಪಸ್ಸಿ ಕೌಂತೇಯ ತತ್ ಕುರುಶ್ವಮದರ್ಪಣಂ. ಇಷ್ಟು ಸರಳ ಯಾರಿರ್ತಾರೆ? ಏನಯ್ಯ ಇದನ್ನು ಬರೀ ಅದನ್ನು ಬರೀ ಅಲ್ಲ, ಏನು ಬರೀತೀಯೋ ಬರೀಯ, ಸಬ್ಮಿಟ್ ಹೋಗು ಸಾಕು. ನೀನು ತೋಚಿದ್ದು ಬರೀ ಸಬ್ಮಿಟ್ ಮಾಡು, ಮನೆಗೆ ಹೋಗಿಬಿಡ್ಬಾರ್ದು ಅಷ್ಟೇ, ಕೊಟ್ಟೋಗು ಸಾಕು. ಬಹುಶಃ ಇಷ್ಟು ಸಿಂಪ್ಲೆಸ್ಟ್ ಎಕ್ಸಾಮಿನೇಷನ್ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಫೇಲ್ ಆದರೆ ಬಹುಶಃ ಇನ್ನು ಎಲ್ಲಿ ಪಾಸ್ ಆಗ್ತಾನೆ ಲೆಕ್ಕಾಯಿ. ಇಂಥ ಸರಳ ಪರೀಕ್ಷೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ಕುರುಶ್ರಮದರ್ಪಣಂ. ಸುಲಭರೊಳಗೆ ಅತಿ ಸುಲಭ ಅನ್ನೋ ಮಾತಿಗೆ ದೃಷ್ಟಾಂತ ಇದೆ. ಅದನ್ನೇ ಕಾಯೇನವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಇಷ್ಟು ಸರಳ ಯಾರ್ಯಾರು ದೇವತೆಗಳು ಒಪ್ತಾರ? ಇದು ಹೇಗೆ ಗೊತ್ತಾ? ಮನೆ ಏನು ಊಟ ನೀವು ಏನು ಮಾಡಿದ್ದೀರೋ ಹಾಕಿ ಅಷ್ಟೇ, ಏನು ಮಾಡಿದ್ದೀರೋ ಹಾಕಿ. ನಿಮಗೆ ನಮಗೇನು ನೀವೇನು ಮಾಡಿಕೊಂಡಿದ್ದೀರೋ ಅದನ್ನು ಮಾಡಿಕೊಳ್ಳಿ ಸಾಕು, ನಾನು ತಗೋತೇನೆ. ಈ ಮಾತು ಎಷ್ಟು ಯಾರು ಹೇಳಕ್ಕೆ ಸಾಧ್ಯ ಉಂಟಿದೆ? ಇದು ನಮ್ಮನೆಯಲ್ಲೇ ಮಾಡ್ತಿದ್ದೆ ಅಂದ್ಬಿಡ್ತಾರೆ. ಫಸ್ಟ್ ಕ್ಲಾಸ್ ಊಟ ಮಾಡಿರ್ತಾರೆ, ಇಷ್ಟೇನ ನಮ್ಮನೆಯಲ್ಲೇ ಆಗ್ತಿತ್ತು, ಸ್ಪೆಷಲ್ ಏನೇ ಇಲ್ಲ ಅಂತ ಕೇಳೋ ಪದ್ಧತಿ. ದೇವರಿಗೆ ಸ್ಪೆಷಲ್ಲೇ ಬೇಕಿಲ್ವಂತೆ, ಏನು ಬೇಡ, ಒಂದು ಸ್ಪೆಷಲ್ ಬೇಕಂತಷ್ಟೇ. ಕದಹಂ ಭಕ್ತ್ಯುಪಹೃತಮಸ್ಯಾಮಿ ಪ್ರಯತಾತ್ಮನಃ. ಭಕ್ತಿ ಒಂದಿರಬೇಕಷ್ಟೆ, ಇದು ಕಾಮನ್ ಫ್ಯಾಕ್ಟರ್. ಇದು ಒಂದು ಭಕ್ತಿ ಒಂದಿದ್ರೆ ಏನು ಕೊಟ್ಟರು ಸರಿನೇ, ಭಕ್ತಿ ಒಂದಿಲ್ಲದೆ ಹೋದರೆ ಏನು ಕೊಟ್ಟರು ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಭಕ್ತಿ ಒಂದಿಲ್ಲದೆ ಹೋದರೆ ಏನು ಕೊಟ್ಟರು ನನಗೆ ಬೇಕಿಲ್ಲ. ದುರ್ಯೋಧನ ಎಷ್ಟು ಕೊಡ್ಲಕ್ಕೆ ಹೋದ ಗೊತ್ತಾ? ನೋಡು ಕೃಷ್ಣ, ಏನು ಮಾಡಿಸಿದ್ದೆ ನೋಡಿಗೆ ನಿನಗೆ, ಎಲ್ಲ ಬಂಗಾರದ ಪಾತ್ರೆಗಳು, ಅಲ್ಲಿರದೇ ಇದ್ದ ಭಕ್ಷ್ಯ ಭೋಜ್ಯಗಳೇ ಇಲ್ಲ, 5 ಭಕ್ಷ 6 ಭಕ್ಷ 20 ಭಕ್ಷ ಇಲ್ಲ. ಅವತ್ತು ಮಾಡಿಸಿದ್ದು ಕ್ಲೈಮ್ಯಾಕ್ಸ್ ಅದು ಒಂದು, ಅಷ್ಟು ಭಕ್ಷ್ಯ ಭೋಜ್ಯಗಳು, ಅಂಥ ಪಾತ್ರೆ, ಅರಮನೆ, ಒಂದಕ್ಕಿಂತ ಒಂದು ಅಟ್ರಾಕ್ಟಿವ್ ಅದರೊಳಗೆ. ಕೃಷ್ಣ ಬಾ ಊಟ ಮಾಡೋಣ ಅಂತ ಕರೆ ದುರ್ಯೋಧನ. ಕೃಷ್ಣ ಎಲ್ಲ ನೋಡಿದ್ದಾನಂತೆ. ದುರ್ಯೋಧನ, ನನ್ನ ಬೇಕಾದಿಲ್ಲೇ ಇಲ್ಲ ಅಂತ ಹೇಳಿ, ನನ್ನ ಬೇಕಾದ್ದೇ ಇಲ್ಲ ಇದರೊಳಗೆ. ದುರ್ಯೋಧನ ಗಾಬರಿ ಆಗೋಯ್ತು. ಅಡುಗೆವನ್ನ ಅದು ಇಂಪಾರ್ಟೆಂಟ್ ಬಿಟ್ಟುಬಿಟ್ಟು ಅಂತ ನೋಡ್ತಾನೆ, ಏನು ಬಿಟ್ಟಿಲ್ಲ ಅವನು ಪಾಪ, ಎಲ್ಲ ಮಾಡಿದ್ದಾನೆ, ಏನು ಬಿಟ್ಟು ಹೋಗಿದೆ? ದುರ್ಯೋಧನ, ಇದರಲ್ಲಿ ಪ್ರೀತಿನೇ ಇಲ್ಲ, ಭಕ್ತಿನೇ ಇಲ್ಲ, ನನಗೆ ಬೇಕಾಗಿಲ್ಲ. ಓ ದೇ ವಿಟ್ನ, ದೇವರು ಏನು ಗಮನಿಸ್ತಾನೆ ನೋಡಬೇಕು. ಚಿಕ್ಕ ಮಕ್ಕಳು ಹಾಗೆ ಗಮನಿಸ್ತಾರೆ, ತಾಯಿ 20 ರೂಪಾಯಿ ಅಂತ 10 ಕೇಳುತ್ತೆ, ಕೊಡೋದಿಲ್ಲ ಅಂತ ಹೇಳ್ತಾಳೆ, ಇನ್ನೂ ಅಳುತ್ತೆ, ಬಿಸಾಕ್ಬಿಡ್ತಾಳೆ, ನಂಗೆ ಮತ್ತೆ ಅಳುತ್ತೆ, ನಂಗೆ ಬೇಕಾಗಿಲ್ಲ ಅಂತ ಅಳುತ್ತೆ. ತಮಾಷೆ ಅಂತ ಕೇಳಿದೆ, ಇಷ್ಟೊತ್ತು ಬೇಕು ಅಂತಿತ್ತು, ಈಗ ಬೇಡ ಅಂತ ಅಳುತ್ತೆ. ಯಾತಕ್ಕೆ ಕೊಟ್ಟನಲ್ಲ, ಕೊಟ್ಟು ಬಿಸಾಕ್ಬಿಟ್ಟಿ, ನಂಗೆ ಬೇಕಾಗಿಲ್ಲ ಹೋಗು ಅಂತ ಹೇಳ್ತಾರೆ. ಯಾಕೆ ಕೂಸು ಬಾರಪ್ಪ ಅಂತ ಹೇಳಿ ಕೊಟ್ಟ ಆಗ ಚಿನ್ನತ್ತು. ಮಕ್ಕಳ ಸೈಕಾಲಜಿ ಇಷ್ಟಿದ್ದಾಗ ಭಗವಂತನಿಗೇನು ಕೊಡ್ತೇವಲ್ಲ, ಭಕ್ತಿಯಿಂದ ಕೊಡಬೇಕು. ದೇವ್ರು ತುಂಬ ಜನ ಬರೀ ಭಕ್ತಿ ಅಷ್ಟೇ ನೋಡೋದಿಲ್ಲ, ಪದಾರ್ಥನ ನೋಡಿ ಭಕ್ತಿ ನೋಡ್ತಾರೆ, ದೇವರು ಅದನ್ನು ನೋಡೋದಿಲ್ಲ. ಪದಾರ್ಥ ಏನಿದ್ರೂ ಆಯಿತು, ಭಕ್ತಿ ಮಾತ್ರ ಮಿಸ್ ಆಗಬಾರ್ದು. ಅದಕ್ಕೊಂದು ಲಾಜಿಕ್ ಹೇಳ್ತಾರೆ, ದೇವರು ನಮ್ಮನ್ನು ಭಕ್ತಿ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಗೊತ್ತೇನು? ದೇವರು ನಮ್ಮಿಂದ ಭಕ್ತಿ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ, ದೇವರಿಗೆ ಇಲ್ಲದ್ದೇ ಇಲ್ಲ. ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪೀ ಜನಪ್ರಿಯ ಗೋಪಾಲಗಲ್ಲದಲೇ. ದೇವರಿಗೆ ಏನು ಕೊಡಬಹುದು ಲೆಕ್ಕ ಹಾಕಿ? ಒಳ್ಳೆ ಅಭಿಷೇಕ ಮಾಡೋಣ ಅಂತ ಹೋದರೆ ಬೆಸ್ಟ್ ವಾಟರ್ ಯಾವತ್ತು ತರಬಹುದು ನೀವೀಗ? ಗಂಗಾ ನೀರು ಅಷ್ಟೇ. ಗಂಗಾ ನೀ ಪಾವನತ್ವದೇ ನೋಡಿ ಅವರ ಗಂಗಾ ಜನಕ ಆ ಥರ ಕಾಪಾದೋದಕ್ಕಾದು ಗೋವಿಂದ ಕೊಟ್ಬಿಟ್ಟು ನನ್ನ ಹತ್ರ ಇಲ್ಲೇ ಇದೆ ನೋಡಯ್ಯ ಅಂತ ಹೇಳ್ತಾನೆ. ಹೋಗಲಿ, ವೆಹಿಕಲ್ ಕೊಡ್ತೇವೆ ಅಂತ ಹೇಳಿದರೆ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ಅಂಥ ವೆಹಿಕಲ್ ಜಗತ್ತಲ್ಲಿ ಯಾವ ದೇವತೆಗಳಿಗೂ ಇಲ್ಲ. ಯಾವ ಜಗತ್ತಿನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡೋ ವೆಹಿಕಲ್ ಅಂದರೆ ಗರುಡ ಒಂದೇನೆ. ಅದ್ರ ಕುತ್ಕೊಂಡು ಓಡಾಡ್ತಾ ಇದ್ದಾನೆ, ವೆಹಿಕಲ್ ಕೊಡೋಕ್ಕಾಗೋದಿಲ್ಲ ದೇವರಿಗೆ. ಹೋಗಲಿ, ಆತ ಅಲಂಕಾರ ಮಾಡಿ ಸೌಂದರ್ಯ ಕೊಡೋಣ ಅಂತ ಹೋದರೆ ಲಾವಣ್ಯದಲ್ಲಿ ನೋಡಿ ಲೋಕಮೋಹಕನಯ್ಯ, ಲೋಕಮೋಹಕ ಮನ್ಮಥ, ಅವನಪ್ಪ ಮನ್ಮಥನ ಅಪ್ಪ, ಸಾಕ್ಷಾತ್ ಮನ್ಮಥ ಮನ್ಮಥ. ಏನು ಕೊಡಬಹುದು? ಏನು ಕೊಡ್ಲಕ್ಕೆ ಹೋದ್ರು ದೇವರಿಗೆಲ್ಲ ಇದೆಯಂತ. ಮತ್ತು ಸಾಮಾನ್ಯವಾಗಿ ಕೇಳ್ತೀವಿ, ನಿಮಗೆ ಏನು ಕೊಡಬೇಕು, ನಿಮ್ಮಲ್ಲಿ ಏನಿಲ್ಲ ಹೇಳಿ ಕೊಡ್ತೇವೆ ಅಂತ ಕೇಳ್ತಾರೆ ಸಾಮಾನ್ಯವಾಗಿ. ದೇವ್ರಿಗೆ ಕೇಳ್ಬಿಟ್ರೆ ಎಲ್ಲ ಇದೆ ಸ್ವಾಮಿ ಹೇಳಿಬಿಡ್ತಾರೆ, ಎಲ್ಲ ಇದೆ ನನ್ನ ಹತ್ರ, ಏನು ಮಾಡಬೇಕಾಗ? ಆದರೆ ದೇವರಲ್ಲಿ ಒಂದಿಲ್ಲ ಅಂತ ಇದು ಗಮನಿಸ್ಬೇಕು ನಾವು. ದೇವರಲ್ಲಿ ಒಂದೇ ಒಂದು ಮಿಸ್ಸಿಂಗ್, ಜನಕ್ಕೆ ಆಶ್ಚರ್ಯ ಆಗುತ್ತೆ. ಬಹುಶಃ ಅದನ್ನು ಕೊಟ್ಟು ಬಿಟ್ಟರೆ ಬಹುಶಃ ಚೆನ್ನಾಗಿರುತ್ತೆ. ಪಂಚಾಮೃತ ಗಿಂಗ ಅಂತ ಲೆಕ್ಕನೇ ಇಲ್ಲ ಪರಮಾತ್ಮನಿಗೆ. ಕ್ಷೀರಸಾಗರ ವಾಸಿಯವನು, ಕ್ಷೀರಾಭಿಷೇಕ ಮಾಡೋಕ್ಕೆ ಅಂತ ಹೋದರೆ ಅವನು ಇರೋದೇ ಕ್ಷೀರಸಾಗರದೊಳಗೆ. ನಾವು ನೀರು ಹಾಲಾಕಿರೆ ಏನು ತಗೋತಾನೆ ಪರಮಾತ್ಮ? ನಂದಿನಿ ಹಾಲನ್ನು ಹಾಕಿ ಏನು ಅಭಿಷೇಕ ಮಾಡ್ಬೇಕು ಈ ಮಧ್ಯೆ? ನಾವು ಸಾಧ್ಯನೇ ಇಲ್ಲ. ಮತ್ತೆ ಏನು ಕೊಡಬೇಕು? ಬಂಗಾರ ಕೊಡಲಿಕ್ಕೆ ಹೋದರೆ ಮೇರು ಪರ್ವತದ ಅಧಿಪತಿಯವನು, ಮೇರು ಪರ್ವತ ಚಿನ್ನದ ಪರ್ವತ ಅಧಿಪತಿಯವನು. ಇನ್ನು ಸೇವಕರನ್ನು ಕೊಡಲಿಕ್ಕೆ ಹೋದರೆ ಹನುಮಂತನಂತ ಸೇವಕ ಇದ್ದಾನೆ ಆತನಿಗೆ. ಶ್ರೀರಾಮದೂತಂ ಶಿರಸಾ ನಮಾಮಿ, ಎಲ್ಲ ಫೇಲ್ ಆಗುತ್ತೆ ನಮಗೆ. ಒಂದು ಮಿಸ್ಸಿಂಗ್ ಇದೆ ಅಂತ ಭಗವಂತನಿಗೆ. ಆ ಏನು ಗೊತ್ತೇನು? ಆತನಿಗೆ ಭಕ್ತಿ ಒಂದು ಆತನಲ್ಲಿ ಇಲ್ಲೇ ಇಲ್ಲ. ದೇವರಲ್ಲಿ ಭಕ್ತಿ ಮಿಸ್ಸಿಂಗ್. ಯಾಕೆ ಗೊತ್ತಾ? ಆತನಿಗೆ ದೊಡ್ಡವರು ಇಲ್ಲೇ ಇಲ್ಲ ಭಕ್ತಿ ಮಾಡ್ಲಿಕ್ಕೆ ಆತನ ಪಾಪ. ದೇವರಿಗೆ ದೊಡ್ಡವ್ರು ಯಾರೂ ಇಲ್ಲ, ಅದರಿಂದಾಗಿನೇ ಆತನ ಯಾವಾಗಲೂ ವಾಂಟೆಡ್ ಅಂದ್ರೆ ಭಕ್ತಿ ಒಂದೇನೆ. ಅದಕ್ಕೆ ದೇವ್ರು ಭಕ್ತಿ ಕೊಡಯ್ಯ ಭಕ್ತಿ ಕೊಡಯ್ಯ ಅಂತ ಕೇಳ್ಕೊಂಡು ಹೋಗ್ತಾನೆ. ಇದು ಸಮಾಜ ಅಂತ ಕೇಳಿದ್ರೆ ನಾನು ಭಕ್ತಿ ಮಾಡಿಬಿಡಿ, ನೀವು ಉದ್ಧಾರ ಮಾಡಿಬಿಡ್ತೇನೆ. ಸೊ ದೇವರಲ್ಲಿ ಮಿಸ್ಸಿಂಗ್ ಆಗಿರೋದು ಭಕ್ತಿ, ನಮಗೆ ಮಿಸ್ಸಿಂಗ್ ಭಕ್ತಿ. ಇದೇ ಸಮಸ್ಯೆ ಆಗಿರೋದು, ನಮಗೆ ಮಿಸ್ಸಿಂಗ್ ಭಕ್ತಿ, ಆತನ ಮಿಸ್ಸಿಂಗ್ ಭಕ್ತಿ. ದೇವರಿಗಿಂತ ದೊಡ್ಡವ ಅದು ದೋಷ ಅಲ್ಲ, ಗುಣ ಅದು. ಒಂದು ದೇವರು ದೊಡ್ಡವ್ರು ಇಲ್ವಲ್ಲ, ಆದ್ರಿಂದ ಭಕ್ತಿ ಮಾಡಾಗೇ ಇಲ್ಲ ಯಾರಲ್ಲೂ ಆತ. ಆದ್ರೆ ಆ ದೋಷನೂ ಗುಣ ಆಗಿದ್ದು ಪರಮಾತ್ಮನ ವೈಶಿಷ್ಟ್ಯ. ಆದ್ರೆ ನಮ್ಮಲ್ಲಿ ಭಕ್ತಿ ಮಾಡಬೇಕು, ಭಕ್ತಿ ಮಾಡೋದಿಲ್ವಲ್ಲ, ಅದು ನಮ್ಮ ದೊಡ್ಡ ದೋಷವಾಗುತ್ತೆ. ನಮಗಿಂತ ದೊಡ್ಡವ್ರು ಇಲ್ಲ ಅಂತ ತಿಳ್ಕೋಬೇಡಿ, ನಮಗಿಂತ ದೊಡ್ಡವ್ರು ಎಷ್ಟಿದ್ದಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹನುಮಂತನ ಮಾತು ಬರುತ್ತೆ ರಾಮಾಯಣದೊಳಗೆ, ಬಹುಶಃ ಆ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಶಾಸ್ತ್ರ ಗೊತ್ತಾದಾಗುತ್ತೆ. ಹನುಮಂತನ ಪರಾಕ್ರಮ ನೋಡಿದ ರಾವಣ, ಏನು ಸಮುದ್ರ ಹಾರಿದ್ದು, ಏನು ಅಶೋಕ